ವಿದ್ಯೈತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರು ರಭಿಷ್ಠ ಪಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರ್ಸಿಜನಯನೋಸೋ ಶ್ರೀಪತಿರ್ಮಾನದೋನಃ ಜೇತ್ಯಜೋ ಅಖಂಡ ಗುಣೋರ್ಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚ ತಮೋನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೇತ್ಯ ಸಂಖ್ಯೋರ್ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಂಟುಪೆ ಹೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಎರಡನೇ ಪದ್ಯ ನೋಡ್ತಾ ಇದ್ದೀವಿ. ಇಲ್ಲಿ ಬೇಸಿಕಲಿ ಇಲ್ಲಿ ಏನ್ ಹೇಳಿದಾರೆ ನೋಡಿದ್ದೀವಿ, ಹೇಗೆ ದೇವರ ಪೂಜೆ ದೇವರನ್ನ ಬೇಡೋದು ಹೇಗೆ ಅಂದ್ರೆ ಜಸ್ಟ್ ಲೈಕ್ ಹೌ ಯು ಡೂ ದೇವರ ಮುಂದೆ ದೀಪ ಹೇಗೆ ಹಚ್ತೀವಿ, ದೀಪ ನಾವು ದಿನಾಗ್ಲೂ ದೀಪ ಹಚ್ಚುವಾಗ ಆವಾಗ ದೀಪ ಹಚ್ತೀನಿ ಇದು ಬೇಕು ಅದು ಬೇಕು ಅಂತ ಮನಸ್ಸಿನ ಕಾಮನೆಗಳು ಏನು ಇರೋದಿಲ್ಲ. ದೀಪ ಹಚ್ಚುವಾಗ ಯಾವ ಮನಸ್ಸಲ್ಲಿ ಏನಿರುತ್ತೆ, ಮನಸ್ಸಲ್ಲಿ ಏನು ಕಾಮನೆಗಳು ದೀಪ ಹಚ್ಚುವಾಗ ಇರೋದಿಲ್ಲ. ಒಂದು ಇನ್ನೊಂದು ದೀಪ ಯಾಕೆ ಹಚ್ಚಬೇಕು, ಹಗಲು ಹೊತ್ತಿಗೆ ನಂದಾದೀಪ, ನಂದಾದೀಪ ಅಂದ್ರೆ ಕಂಟಿನ್ಯೂಸ್ ಆಗಿರಬೇಕು ಅಂತ ಒಂದು ಆಗತ್ತೆ, ಆ ದೀಪ ಆರಿಸೋದಿಲ್ಲ ಅಂತ ಆಗತ್ತೆ. ಈ ಕಾಲ ಅಂದ್ರೆ ನಾವು ದೀಪ ಹಚ್ಚುತ್ತೀವಿ, ಸೊ ಅದೇ ನಂದಾದೀಪ ಅಂತ ತಗೋಬಹುದು. ಹಚ್ಚುವಾಗ ಬೆಳಕಿರುವಾಗ ಯಾಕೆ ಹಚ್ಚುತ್ತೀವಿ ಅದು, ವಾಟ್ ವೈ ವಿ ಆರ್ ಡೂಯಿಂಗ್ ದಟ್, ವಾಟ್ ಈಸ್ ದ ಉದ್ದೇಶ ಅಂದ್ರೆ ಯಾವ ಪ್ರಯೋಜನವೂ ಇಲ್ಲ. ಆ ದೀಪ ಹಚ್ಚೋದು ಕತ್ತೆ ರಾತ್ರಿ ಇದ್ರೆ ರಾತ್ರಿ ನಂದಾದೀಪ ಇದ್ರೆ ರಾತ್ರಿ ಬೆಳಕು ಕೊಡತ್ತೆ, ದೇವರು ಕಾಣಿಸ್ತಾನೆ ಇದೆಲ್ಲ ಇರುತ್ತೆ. ಆರತಿ ಮಾಡೋದು ಮುಂತಾದಲ್ಲ ದೇವರು ಚಂದ ಕಾಣಿಸ್ತಾನೆ, ದೇವರ ನೋಡಬೇಕು, ದೇವರ ಅವಯವಗಳನ್ನ ನೋಡಬೇಕು, ಇದಿರುತ್ತೆ. ಬೆಳಿಗ್ಗೆ ಹೊತ್ತಿಗೆ ಏನೇನು ಇರೋದಿಲ್ಲ. ಯಾಕೆ ಹಚ್ತೀವಿ ಅಂದ್ರೆ ಷೋಡಶ ಉಪಚಾರ ಪೂಜೆಗಳಲ್ಲಿ ದೀಪ ಅಂಬೋ ದೀಪ ಹಚ್ಚಿನೇ ಶುರು ಮಾಡಬೇಕು ಅಂತಿದೆ. ಯಾಕೆ ಅಂದ್ರೆ ಭಗವಂತನಿಗೆ ಪ್ರೀತನಾಗ್ತಾನೆ ಭಗವಂತ. ಯಾಕೆ ಭಗವಂತ ಪ್ರೀತನಾಗ್ತಾನೆ ಅಂದ್ರೆ ದೀಪದಂತೆ ಭಗವಂತ ಅಂತ ಒಂದು ಚಿಂತೆ. ದೀಪದಂತೆ ಅಂದ್ರೆ ದೀಪವೇ ಭಗವಂತ ಅಲ್ಲ, ನಾವು ನಮ್ಮ ಹೃದಯ ಆಕಾಶದಲ್ಲಿ ದೇವರನ್ನು ನೋಡಬೇಕು ಅಂದ್ರೆ ನಾವೇ ಹಾಕೊಳ್ತೀವಲ್ಲ ಮಂಡಲಗಳೆಲ್ಲ. ಸುಮ್ಮನೆ ನಾವು ಮಂಡಲ ಅಂತ ಒಂದು ಸರ್ಕಲ್ ಹಾಕೋದು, ಷಟ್ಕೋಣ ತ್ರಿಕೋಣ ಸುಮ್ಮನೆ ಕೋಣ ಅಂತ ಹಾಕ್ತೀವಿ, ಬಟ್ ಆಕ್ಚುಲಿ ಅಲ್ಲಿ ತ್ರಿಕೋಣ ಅಂತ ಹಾಕೋದು ಯಾವುದು, ತ್ರಿಕೋಣ ಅಂಬುದು ಅಗ್ನಿ ಮಂಡಲ. ಇಟ್ ಈಸ್ ರೆಪ್ರೆಸೆಂಟೇಟಿವ್. ತ್ರಿಕೋಣ ಹಾಕ್ತೀವಿ ಅಲ್ಲಿ ಏನು ಅಗ್ನಿಮಂಡಲ ಅಂದ್ರೆ ಅಲ್ಲಿ ಏನು ಅಗ್ನಿಶಿಖ ಅಂತ ಹೇಳ್ತಾರೆ, ಅಗ್ನಿ ಮಧ್ಯೆ ಅಗ್ನಿಶಿಖ ಯಾವಂತ ಉಪನಿಷತ್ಗಳಲ್ಲಿ ಬರುತ್ತೆ. ಅಂದ್ರೆ ನಾವು ಆ ದೀಪದ ಆ ಒಂದು ಜ್ಯೋತಿ ಹೇಗಿರುತ್ತೋ ಹಾಗೆ ತೀಕ್ಷಣವಾಗಿರುವಂತ ಅದು ಒಳಗೆ ಭಗವಂತ ಇದ್ದಾನೆ ಎಂಬ ಚಿಂತನೆ. ಭಗವಂತ ನಮ್ಗೆ ಬೆಳಕನ್ನ ಕೊಡ್ತಾನ, ನಮ್ಮ ಸ್ವರೂಪ ದೇಹ ಅದು ಬೆಳಕಿನ ಪುಂಜ, ಜ್ಞಾನ ಆನಂದದಿಂದ ಬೆಳಗುತ್ತಾ ಇರುವಂತದ್ದು, ಅದು ಬರಬೇಕು ಎಂಬ ಪ್ರಾರ್ಥನೆ ಇರ್ತದೆ, ಅದು ಜೀವದ ಇಚ್ಛೆಯಾಗಿರುತ್ತೆ. ಅದಕ್ಕೆ ಅಲ್ಲಿ ಶಾಸ್ತ್ರದಲ್ಲೇ ದೀಪ ಹಚ್ಚಿ ಕತ್ತಲೆ ಹೋಗಬೇಕು, ದೀಪ ಹಚ್ಚಿ ಕತ್ತಲೆ ಎಂಬುದು ಈ ಲಿಂಗ ದೇಹದಿಂದ ಇರೋದು ಎಲ್ಲವೂ ಕತ್ತಲೆ ತಾನೆ, ಎಲ್ಲ ಹೋಗಿ ದೀಪ ಹಾಗೆಯೇ ಇರಬೇಕು ಎಂಬ ಆ ದೀಪದಲ್ಲಿ ದೇವರ. ಸೊ ಬೇಸಿಕಲಿ ದೇವರು ಹೇಳಿದ್ದಾನೆ ಅದನ್ನ ನಾವು ದೇವರ ಪ್ರೀತಿಗಾಗಿ. ದೇವರು ಯಾಕೆ ಪ್ರೀತನಾಗ್ತಾನೆ, ದೇವರು ಯಾಕೆ ಪ್ರೀತನಾಗ್ತಾನೆ ನಮ್ಗೆ ಇದು ಅರ್ಥ ಆದರೆ ದೇವರಿಗೆ ನಮ್ಗೆ ತಿಳ್ಕೊಂಡೀವಿ ಅಂತ ದೇವರಿಗೆ ಸಂತೋಷ. ನಮ್ಗೆ ತಿಳಿದಿದ ಎಂಬ ವಿಷಯ ತಿಳ್ಕೊಂಡು ನಾವು ಬರಬೇಕು ಅದಕ್ಕೆ. ಸೊ ಹಾಗೆ ಹಗಲಿನಂದ ದೀಪ ಇದು ಎಷ್ಟು ಎಲ್ಲಿ ಅರ್ಥ ಇದೆ ಅಂದ್ರೆ ನಿಗಮ ವೇದ್ಯನ ಅಂತ ಇರುತ್ತೆ. ಆ ದೀಪದಂದ ದಿಶಾಗೆ ನಿಗಮ ವೇದ್ಯನ ಅಂದ್ರೆ ನೀವು ದೀಪ ಹಚ್ಚೋದು ಇದು ಇದು ಹೇಗೆ ಯಾಕೆ ಇದೆಲ್ಲ ಕ್ವಶನ್ ಬಂದ್ರೆ ನಿಗಮ ಆ ಒಂದು ಆಗಮಗಳ ನಿಗಮ ಅಂತ ಹೇಳುವುದು ಆ ಒಂದು ಅಪೌರುಷೀಯವಾದಂತ ಎಂದು ಇರುವಂತ ಭಗವಂತ ಗುಣಗಾನವನ್ನ ಭಗವಂತನ ಉತ್ಕರ್ಷತೆಯನ್ನ ಹೇಳುವಂತ ಆ ವೇದದಿಂದ ವೇದ್ಯನ ತಿಳ್ಕೊಳ್ಳೋಕ್ಕಾಗತ್ತೆ. ವೇದದ ಮೂಲಕವಾದ ವೇದೈಕ ವೇದ್ಯ ಅವನನ್ನ ತಿಳ್ಕೊಳ್ಳೋದು, ನಿಗಮ ವೇದ್ಯನ ಪೂಜಿಸುವುದು ಅದು ಪೂಜಾ, ಅದು ಅವನಿಗೆ ನಾವು ಮಾಡುವಂತ ಪೂಜಾ, ಅವರ್ ನಮ್ಮ ಗ್ರಾಟಿಟ್ಯೂಡ್ ಹೇಳುವಂಥದ್ದು. ಸೊ ಇದು ಎಲ್ಲಿ ಆಗಬೇಕು, ಇದು ಧ್ಯಾನ ಪ್ರಕ್ರಿಯಾ ಸಂಧಿ ಅಂತ ನಾವು ನೋಡಿದ್ದೀವಿ. ಧ್ಯಾನ ಪ್ರಕ್ರಿಯಾ ಅಂದ್ರೆ ಏನು ಅಂತ ಅದು ನೋಡಿದ್ದೀವಿ. ಧ್ಯಾನ ಪ್ರಕ್ರಿಯಾ ಅಂದ್ರೆ ಫಸ್ಟ್ ಶ್ರವಣ ಮನನ ಅದು ಹೇಗೆ ಬಂತು ಅಂತ ನೋಡಿದ್ದೀವಿ. ಶ್ರವಣ ಇರಬೇಕು, ಶ್ರವಣ ಅಂದ್ರೆ ಅಲ್ಲಿ ಮುಖ್ಯವಾಗಿ ಶ್ರವಣ ಅಂದ್ರೆ ಕೇಳೋದು ಅಂತ ಒಂದು ಅರ್ಥ ಆಗುತ್ತೆ. ಫಸ್ಟ್ ಇನಿಷಿಯಲಿ ಶ್ರವಣ ಮಾಡ್ತೀವಿ, ಶ್ರವಣ ಯಾಕೆ ಮಾಡ್ತೀವಿ ನಾವು ಶ್ರವಣ, ಏನೈತಿ ಯಾರೋ ಒಂದು ಪ್ರವಚನ ಉಪನ್ಯಾಸಗಳು ಏನೋ ಹೇಳ್ತಾ ಇದ್ದಾರೆ, ಯಾಕೆ ಶ್ರವಣ ಮಾಡ್ತೀವಿ ಅಂದ್ರೆ
ಆ ವಿಚಾರ, ಅವರು ಹೇಳುವ ವಿಷಯಗಳನ್ನ ವಿಚಾರ ಆ ವಿಚಾರವನ್ನ ಚೆಂದಾಗ ಚಿಂತನೆ ಮಾಡ, ಅವ್ರು ಹೇಳುವ ವಾಟ್ ಎವರ್ ಅವ್ರು ಹೇಳ್ತಾರೋ ಅದನ್ನ ನಾವು ಬಂದು ಚಿಂತನೆ ಮಾಡಬೇಕು. ಅದಕ್ಕೆ ನಾವು ಆ ವಿಚಾರ ಆಗತ್ತೆ ನಮ್ಗೆ. ಸೊ ವಿಚಾರ ಅಭಿಯೋಗ ಏವ ವಾಕ್ಯಾರ್ಥ ಸ್ಮೃತಿ ಜಯತೀತರ ಮಾತು ವಿಶ್ವತತ್ವ ನಿರ್ಣಯದಲ್ಲಿ ಬರುತ್ತೆ. ಸೊ ಅದು ಆಗತ್ತೆ, ಅದು ಶ್ರವಣ ಆಗತ್ತೆ. ಈ ಶ್ರವಣ ಮಾಡ್ತಾ ಕೊನೆಯಲ್ಲಿ ನಮ್ಗೆ ಶ್ರವಣ ಅಂತ ಬರೋದು ಗುರುಗಳ ಮೂಲಕವಾಗ. ಶ್ರವಣ ಅಂದ್ರೆ ಆಚಾರ್ಯರಲ್ಲಿ ಹೇಳ್ತಾರೆ ಕೃಷ್ಣಾಮತ ಮಹಾರ್ಣವದಲ್ಲಿ, ಶ್ರವಣ ಅಂದ್ರೆ ಬೇಸಿಕಲಿ ಉಪದೇಶ, ಗುರು ಶಿಷ್ಯನಿಗೆ ಹೇಳುವಂಥದ್ದು ಉಪದೇಶ ರೂಪವಾದಂತ ಅದು ಬರುತ್ತೆ. ಅದು ಆದ ಮೇಲೆ ಏನ್ ಬರುತ್ತೆ, ನೆಕ್ಸ್ಟ್ ಏನ್ ಬರಬೇಕಂದ್ರೆ ನಮ್ಗೆ ಆ ಒಂದು ಮನನ ಆಗಬೇಕು. ಶ್ರವಣ ಮನನ ಅಂತ ಯೂಸ್ ಮಾಡ್ತೀವಿ ನಾವು. ಆ ವಿಚಾರ ಅಂದ್ರೆ ಕೇಳಿದ ಏನ್ ಹೇಳ್ತಾರೆ, ನಾವು ಒಂದು ಉಪನ್ಯಾಸಕ್ಕೆ ಹೋಗ್ತೀವಿ, ಏನ್ ಹೇಳ್ತಾರ ಅವರು, ಆಗಮ ಭಾಗವತ ಪ್ರವಚನ ಏನೋ ಒಂದು ಪ್ರವಚನ, ಅದು ಏನು, ವಾಟ್ ಈಸ್ ದಟ್? ಬರೀ ಆಗಮಗಳಲ್ಲಿ ಸದಾಗಮಗಳಲ್ಲಿ ಇರುವಂತ ಆ ವಾಕ್ಯಗಳು ಇಂದ ರೂಪ ಇಂದ ಫಾರ್ಮ್ ಆಫ್ ಅ ಸೆಂಟೆನ್ಸ್ ತರ ಅವ್ರು ಹೇಳ್ತಾರೆ. ಸೊ ಆ ಸೆಂಟೆನ್ಸ್ ಇಂದ ನಮ್ಗೆ ಏನ್ ಬರುತ್ತೆ ಅಂದ್ರೆ, ಆ ಸೆಂಟೆನ್ಸ್ ಅವ್ರು ಏನನ್ನ ಹೇಳಿದ್ದಾರೋ ಅದನ್ನ ವಿಚಾರ ಮಾಡಬೇಕು. ಇಟ್ ಇಸ್ ಅದರ್ವೈಸ್ ಇಟ್ ಇಸ್ ಜಸ್ಟ್ ವೇಗ್. ಅವ್ರು ಹೇಳದ್ ಕೇಳ್ತೀವಿ, ಹೀಗೆ ಸೊಂಪಾಗಿರುತ್ತೆ, ಅದೆಲ್ಲವೂ ಸತ್ಯ. ಬಟ್ ಅದು ಬಂದು ನಮ್ಗೆ ಜ್ಞಾನ ರೂಪ ಆಗಬೇಕು ಅಂದ್ರೆ ಅದು ಏನ್ ಮಾಡ್ಬೇಕು, ವಿಚಾರಕ್ಕೆ ಅಭಿಯೋಗ, ವಿಚಾರ ಅಭಿಯೋಗ ಏವ ವಾಕ್ಯಾರ್ಥ ಸ್ಮೃತಿ ಅಂತ ಜೇತೇತರ ಮಾತು. ಅದು ಆದ ಮೇಲೆ ಅದನ್ನ ಏನ್ ಮಾಡ್ತೀವಿ, ಮನನ ಅಂತ. ಮನನ ಅಂದ್ರೆ ಏನಂದ್ರೆ, ಚಂದ್ರಿಕಾಚಾರ್ಯ ವ್ಯಾಸ್ತೀರ್ಥರು ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಕೇಳಿದ್ದೀರಾ ಉಪನ್ಯಾಸದಲ್ಲಿ ಏನೋ ಒಂದು ವಿಷಯ ಹೇಳಿದ್ದಾರೆ, ಹಾಗೆ ತಕೊಳ್ಳೋದಿಲ್ಲ. ದೇವರು ಬುದ್ಧಿ ಕೊಟ್ಟಿದ್ದಾನೆ, ಬುದ್ಧಿ ಬುದ್ಧ ಅಂತ ಹೇಳ್ತಾರೆ ಇಲ್ಲೇ ಕೃಷ್ಣ ಮತ್ತು ಮಹಾನ್. ದೇವರು ನಿಮ್ಗೆ ನೋಡು ಬುದ್ಧಿ ಕೊಟ್ಟಿದ್ದಾನೆ, ಆ ಬುದ್ಧಿಯನ್ನ ಉಪಯೋಗ ಮಾಡಬೇಕು. ಅದು ಹೇಗೆ ಉಪಯೋಗ ಮಾಡೋದು, ಅದು ಶಾಸ್ತ್ರ ರೀತಿಯಾಗಿ ಹೇಗೆ ಉಪಯೋಗ ಮಾಡೋದು, ಇದಕ್ಕೆ ಅನೇಕ ಮಜಲಲ್ಲಿ ಹೇಳ್ತಾ ಹೋಗ್ತಾರೆ. ಬೇಸಿಕಲಿ ಅದನ್ನು ವಿಚಾರ ಮಾಡಬೇಕು. ವಿಚಾರ ಮಾಡುವುದು ಯಾವ ರೀತಿಯಾಗಿ ವಿಚಾರ ಮಾಡಬೇಕು ಅಂದ್ರೆ ಏನು ಅಂದ್ರೆ ಹೇಳ್ತಾರಲ್ಲಿ, ಅಯಂ ವಾಕ್ಯಾರ್ಥ ಯುಕ್ತ ಅನ್ಯೋವ. ಇದು ಈ ವಾಕ್ಯ ಏನೋ ಒಂದು ಹೇಳಿದ್ದಾರಲ್ಲ, ಇದು ಅವ್ರು ಹೇಳಿದ್ದುದು ಸರಿಯಾಗಿದೆಯೋ, ಇದೇ ಅರ್ಥದಲ್ಲಿ ಇದೆಯೋ, ಅಥವಾ ಅದಕ್ಕೆ ಬೇರೆ ಏನಾರು ಅರ್ಥ, ರುದ್ರ ಅಂತ ಹೇಳಿರ್ತಾರೆ, ಶಿವ ಅಂತ ಹೇಳಿರ್ತಾರೆ, ಶಿವ ರುದ್ರ ಎಲ್ಲವೂ ವಿಷ್ಣುವನ್ನೇ ಹೇಳತ್ತ ಅಂತ ಅವ್ರು ಹೇಳಿರ್ತಾರೆ. ಅದು ಹಾಗೆ ಆಗತ್ತಾ ಇಲ್ಲವಾ ಅಂತ ಅದನ್ನ ಅಯಂ ಇದು ವಾಕ್ಯಾರ್ಥ, ಇದು ಈ ವಾಕ್ಯದ ಅರ್ಥ ಯುಕ್ತವಾಗಿದೆಯೋ ಅನ್ಯವ ಯುಕ್ತವಾಗಿ ಇಲ್ಲವೋ ಇದನ್ನ ವಿಚಾರ. ಅದಕ್ಕೆ ಹೇಳ್ತಾರೆ ಈ ಸಂಶಯ, ಈ ಡೌಟ್ ಬರುತ್ತೆ, ಈ ಡೌಟನ್ನ ನಿರಾಶ ಮಾಡಬೇಕು. ನಿರಾಶ ಮಾಡುವ ಅದಕ್ಕೆ ಹೇಳೋದು ಇದು ಹಾಗೆ ಹೇಳ್ತಾರೆ ಅಂದ್ರೆ, ಅಯಂ ವಾಕ್ಯಾರ್ಥ ಯುಕ್ತ ಅನ್ಯೋವ ಇತಿ ಸಂಶಯಾದಿ ನಿರಾಶ. ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಯಂ ವಾಕ್ಯಾರ್ಥ, ಈ ವಾಕ್ಯಾರ್ಥ, ವಾಕ್ಯಾರ್ಥ ಅಂದ್ರೆ ಈ ವಾಕ್ಯದ ಅರ್ಥ ಅಂತ ಒಂದು ಇನ್ನೊಂದು ವಾಕ್ಯದ ಪರ್ಪಸ್ ಪ್ರಯೋಜನ, ಅದು ಸರಿಯಾಗಿದೆಯೋ ಅಥವಾ ಬೇರೆಯಾಗಿದೆಯೋ ಅಂತ ಸಂಶಯ ಬರಬೇಕು. ಡೌಟ್, ವಿ ಹ್ಯಾವ್ ಟು ಗೆಟ್ ಎ ಡೌಟ್. ಆ ಡೌಟ್ ಅನ್ನ ನಾವು ಬಂದು ಅದನ್ನ ನಾಶ ಮಾಡಬೇಕು. ಡೌಟ್ ಅನ್ನ ನಾಶ ಮಾಡೋದು ಅಂದ್ರೆ ವಿ ಹ್ಯಾವ್ ಟು ರಿಮೂವ್ ದ ಡೌಟ್. ಆ ಡೌಟ್ ಅನ್ನ ನಾಶ ಹೇಗೆ ಮಾಡೋದು, ಅದನ್ನ ವಿಚಾರ ಮಾಡ್ತಾ, ಅದನ್ನ ಯಾವುದು ವಿಚಾರ ಮಾಡುವ ಶಾಸ್ತ್ರಕ್ಕೆ ಮನನ ಅಂತ. ಇಷ್ಟು ವಿಷಯಗಳಿಲ್ಲ, ಇದು ನಾವು ಇಂಡಿವಿಜುವಲ್ ಆಗಿ ಮಾಡೋದಿಲ್ಲ. ಒಂದು ಗುರುಗಳು, ಗುರು ಶಿಷ್ಯ ಈ ತರ ಅವತ್ತು ಹೇಳಿದಂತೆ ನಾಲ್ಕು ಮಜಲಿಂದ ಬರುತ್ತೆ. ಗುರು ಹೇಳಿಕೊಡುವವನು ಇದು ಸರಿಯಾಗಿ ಸರಿಯಾಗಿ ಅವನು ಪ್ರಾರ್ಥನೆ ಮಾಡಿ ಶಿಷ್ಯನಿಗೆ ಉಪದೇಶ ಮಾಡೋದು ಒಂದಾದ್ರೆ, ಶಿಷ್ಯನಲ್ಲಿ ಇರುವಂತಹ ಕೆಪಾಸಿಟಿ, ಆ ಕೆಪಾಸಿಟಿನ ಇದು ಮನನ ರೂಪವಾಗಿ ಬರುತ್ತೆ. ಶಿಷ್ಯನಲ್ಲಿ ಇರುವಂತಹ ಯೋಗ್ಯತೆ ಅಂದ್ರೆ, ಶ್ರೀ ನನ್ಗೆ ಯೋಗ್ಯತಾ ಇಲ್ಲ ಹೀಗೆಲ್ಲ ಅರ್ಥ ಅಲ್ಲ. ಅದಕ್ಕೆ ನಮ್ಗೆ ಬುದ್ಧಿ ದೇವರು ಕೊಟ್ಟಿದ್ದಾನೆ, ಒಬ್ಬೊಬ್ಬರಿಗೇನು ಬುದ್ಧಿ ಕೊಟ್ಟಿ, ಆ ಬುದ್ಧಿಯನ್ನ ಬಳಸಿ ಇದು ನಾವು ಶಿಷ್ಯಂದ ನಮ್ಮ ಕೋರ್ಸ್ ಸ್ಟೂಡೆಂಟ್ಸ್ ಜೊತೆಯಲ್ಲಿ ಅಥವಾ ಗುರುಗಳ ಜೊತೆಯಲ್ಲಿ ಅದನ್ನ ಒಪ್ಪಿಸೋದು, ಕ್ವಶನ್ಸ್ ಕೇಳೋದು, ಈ ಪ್ರಾಸೆಸ್ ಲರ್ನಿಂಗ್ ಪ್ರಾಸೆಸ್ ಇದನ್ನ ಇದು ಇದೇ ಮನನ. ಅದು ಹೇಳಿದನ್ನ ತಿರ್ಗಾನು ಮೆಲುಕಾಗು, ಇದು ರೀತಿ ಇಟ್ರೇಟಿವಾಗಿ ಹೋಗ್ತಾನೆ ಇರುತ್ತೆ. ಇದು ಇದನ್ನ ಮನನ ಅಂತ ಹೇಳ್ತಾರೆ. ಈ ಮನನನು ಜ್ಞಾನ ಆಗೋದಿಲ್ಲ. ಈ ಡೌಟ್ ಎಲ್ಲ ಹೋಗುತ್ತೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಹೋಗ್ಬೋದು, ತಕ್ಷಣನು ಹೋಗ್ಬೋದು ಕೆಲವರಿಗೆ. ಇದು ಹೋದ ಮೇಲೆ ಏನಾಗತ್ತೆ, ಈ ವಾಕ್ಯ ಅವ್ರು ಹೇಳಿದ್ದ ಈ ವಾಕ್ಯಕ್ಕೆ ಇದೇ ಅರ್ಥ ಅಂದ್ರೆ, ಅರ್ಥ ಅಂದ್ರೆ ಅಲ್ಲಿ ಭಗವಂತನ ರೂಪವೇ ಅರ್ಥ. ಹಾಗೆ ತಿಳ್ಕೊಬೇಕು ನಾವು, ಇದೇ ಅರ್ಥ. ಇದಂ ಇತ್ತಮ್ ಅಂತ ಹೇಳ್ತಾರೆ, ಇದಂ ಇತ್ತಮ್ ಅಂತ ಡಿಸೈಡ್ ಮಾಡಿ ಬರುತ್ತೆ ನೋಡಿ. ಅದಕ್ಕೆ ಜಿಜ್ಞಾಸ ಅಂತ ಹೆಸರು, ಅದಕ್ಕೆ ಜಿಜ್ಞಾಸ ಅಂತ ಹೆಸರು. ಈ ಜಿಜ್ಞಾಸ, ಈ ಒಂದು ಜ್ಞಾನ ಇದಲ್ಲೇ ಇದೇ ಜಿಜ್ಞಾಸ. ಜಿಜ್ಞಾಸ ಅಂದ್ರೆ ವಿಚಾರ ಮಾಡ್ತಾ ಇರೋದು. ವಿಚಾರ ಜಿಜ್ಞಾಸದ ಪ್ರಯೋಜನ ಏನು ಅಂದ್ರೆ, ಯಾಕೆ ಜಿಜ್ಞಾಸ ಮಾಡಬೇಕು ಅಂದ್ರೆ, ಅದು ಇದಮ್ಮಿತಂ ಇದೆ, ಈ ಶಬ್ದದಿಂದ ಒಳಗೆ ಇರುವನು ಭಗವಂತನೇ, ಅವನು ವಿಷ್ಣುವೇ, ಹೀಗೆ ಇದು ನಾವು ಚಿಂತನೆ ಮಾಡು. ಸೊ ಇದಮ್ಮಿತ್ತಂ ಅಂತ ಜ್ಞಾನ ಬರುತ್ತೆ. ಈ ಜ್ಞಾನ ಬಂದ ಮೇಲೆ ಸ್ಮರಣ ಅಂಬೋದು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಸ್ಮರಣ ಅಂದ್ರೆ ನಾವು ಹೇಳ್ತೀವಿ ಏನೋ ಒಂದು ನೆನಪು. ಸ್ಮರಣ ಅಂಬೋದಕ್ಕೆ ಏನು ಅರ್ಥ ಒಂದು ಬರುತ್ತೆ, ನೆನಪು ಮಾಡ್ಕೊಂಡ ನಿನ್ನೆ ಒಬ್ಬಳನ್ನ ಕಮಲಾವನ್ನ ನೋಡಿದ್ದೆ, ಇವತ್ತು ಕೇಳಿದಾಗ ಕಮಲಾವನ್ನ ನೆನಪು ಮಾಡಿಕೊಂಡೆ, ಇದನ್ನು ಸ್ಮರಣ ಅಂತ ಹೇಳ್ತೀವಿ ನಾವು. ಇಲ್ಲಿ ಬರುವಂತ ಶಾಸ್ತ್ರದಲ್ಲಿ ಬರುವಂತ ಸ್ಮರಣ ಮಚ್ ಡೀಪ್, ಇಷ್ಟು ಪ್ರಾಸೆಸ್ ಆಗಿ ನಿರಂತರ ಚಿಂತನೆ, ನಿರಂತರವಾಗಿ ಮನಸ್ಸಲ್ಲಿ ಚಿಂತನೆ ಮಾಡೋದನ್ನ ನಿಧಿಧ್ಯಾಸನ ಅಂತ ಹೇಳ್ತಾರೆ. ಈ ನಿಧಿಧ್ಯಾಸನ ಅಂಬೋದು ಇಟ್ಸ್ ಅ ಪಾರ್ಟ್ ಆಫ್ ಜಿಜ್ಞಾಸ. ಜಿಜ್ಞಾಸ ಅಂದ್ರೆ ಏನು ನೋಡಿದ್ದೀವಿ, ಇದಮ್ಮಿತ್ತಮ್ ಅಂಬೋ ಜ್ಞಾನ ಬರುತ್ತಲ್ಲ ಇದೆ ಜಿಜ್ಞಾಸವೇ. ಜಿಜ್ಞಾಸ ಯಾವಾಗ ಆಗತ್ತೆ, ಜಿಜ್ಞಾಸಾಧಿಕರಣ ಅಂತ ಬರುತ್ತೆ ಫಸ್ಟ್ ಬ್ರಹ್ಮಸೂತ್ರದಲ್ಲಿ. ಇದು ಯಾವಾಗ ಆಗತ್ತೆ ಅಂದ್ರೆ, ಎಲ್ಲಾ ಕಾಂಟ್ರಡಿಕ್ಷನ್ಸ್ ಎಲ್ಲವೂ ರಿಸಾಲ್ವ್, ನಮ್ಗೆ ಇವಾಗ ಸ್ಟಾರ್ಟ್ ವಿತ್ ಅಷ್ಟು ಆಗಲ್ಲ, ಬಟ್ ನಮ್ಮ ನಮ್ಮ ಲೆವೆಲ್ಲಿ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗ್ತಾ ಆಗ್ತಾ ಅದಾದ ಮೇಲೆ ಮನನ ಮಾಡಿ, ಮನನ ಮಾಡಿ, ಮನನ ಅಂಬೋದೇನು ಬೇಸಿಕಲಿ ಯುಕ್ತಿಯಿಂದ ಮಾಡೋದು, ಅದು ಮಾಡಿದ ಮೇಲೆ ಬರುವಂತದ್ದು ನಮಗೆ ಇದು ಜಿಜ್ಞಾಸ ಆಗತ್ತೆ. ಈ ಜಿಜ್ಞಾಸದಲ್ಲಿ ನಿರಂತರವಾದ ಚಿಂತನೆ, ಜಿಜ್ಞಾಸದಲ್ಲಿ ಪಾರ್ಟ್ ಆಫ್ ಇಟ್ ಇಸ್ ಈ ಧ್ಯಾನ ಅಂತ ಹೇಳೋದು. ಸೊ ಈ ಧ್ಯಾನ, ಸೊ ಎಷ್ಟು ಎಲ್ಲಿ ಹೋಗಿದ್ದೀವಿ ಇವಾಗ, ಎರಡನೇ ಪದ್ಯ ಒಂದೊಂದು ಪದ್ಯ ತಕೊಂಡಾಗ್ಲು ಧ್ಯಾನ. ಇದಕ್ಕೆ ಹೇಳ್ತಾರೆ ಯಜ್ಞವಾಲ್ಕ್ಯ ತನ್ನ ಹೆಂಡತಿ ಮೈತ್ರೇಯಿಗೆ ಹೇಳುವಾಗ, ನಾನು ಅವಳು ಕ್ವಶನ್ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ನಿಧಿಧ್ಯಾಸಸ್ವ, ನೀನ್ ಯಾಕೆ ಕೇಳ್ಬೇಕು, ಧ್ಯಾನ ಮಾಡೋ ರೀತಿಯಿಂದ ಅಂದ್ರೆ ನಾವು ಏಕಾಗ್ರತೆ ಚಿತ್ತದಿಂದ ಅನ್ನುವಂತ. ಇನ್ನೊಂದು ಅದು ಪೂರ್ತಿ ಆಸ್ ಐ ಆಮ್ ಟೆಲ್ಲಿಂಗ್ ಯು ಕೀಪ್ ಸೀಯಿಂಗ್ ಇಟ್ ಇನ್ ಸೈಡ್ ಯು, ಧ್ಯಾನಂಗದ ಸ್ವ ಅದು ನಿಧಿಧ್ಯಾಸಸ್ವ, ಆ ಒಳಗೆ ನೋಡೋದು. ಇದನ್ನೇ ನಾವು ಜಪ ಅಂತ ಸ್ವಲ್ಪ ಹೊತ್ತು ಮಾಡ್ತೀವಿ, ಜಪ ಧ್ಯಾನ ಇದು ಮಾಡ್ತೀವಿ. ಇದನಿಂದಲೇ ಇದು ತುಂಬಾ ಅಂತರಂಗ, ಈ ಸ್ಮರಣೆ ತುಂಬಾ 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 ಇಂಪಾರ್ಟೆಂಟ್. ಅಲ್ಲಿ ನಮ್ಗೆ ಅಂದ್ರೆ ಒಳಗೆ ನೋಡುವುದು, ಒಳಗೆ ನೋಡ್ತಾ 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 ನಮ್ಮಲ್ಲಿ ಆ ಜ್ಞಾನ ಸರಿಯಾಗಿ ಬರುತ್ತೆ. ಸೊ ದಿಸ್ ಇಸ್ ಒನ್ ಕ್ವಾರ್ಟರ್ ಆಫ್ ದನ್ ಗುರುಗಳು ಮೂಲಕವಾಗಿ ಕೇಳಿ ಹೇಳಿ ಆ ಪ್ರಾಸೆಸ್ ಎಲ್ಲ ಆಗಿ ಬಂದ ಒಂದು, ಇದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಹೇಳುವಾಗ ಇದು ಪೂಜಿಸುತ್ತಾ ಕೈ ಮುಗಿದು, ಸೊ ಇಷ್ಟು ಆವಾಗ ಕೈ ಮುಗಿಯೋದು ಅಂದ್ರೆ ಉಪಲಕ್ಷಣ ತಯ್ಯ ಇಟ್ಕೊಂಡೆ. ಕೈ ಮುಗಿಯೋದು ಅಂದ್ರೆ ಇಟ್ ಇಸ್ ವೆರಿ ಸಿಂಬಾಲಿಕ್, ಹೌ ಇಟ್ ಈಸ್ ಅಂದ್ರೆ 10 ಬೆರಳುಗಳಿರುತ್ತೆ, ಅದು ಒಂದು 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 ಜಸ್ಟ್ ಲೈಕ್ ಲೋಟಸ್ ಬಡ್ ತರ ಇಟ್ಕೊಂಡ್ರೆ ಇಟ್ ಬಿಕಮ್ಸ್ ಲೈಕ್ ಅ ಪಾಟ್ ತರ ಆಗತ್ತೆ. ಆ ಪಾಟ್ ಎಂಬುದು ಇಟ್ ಸಿಂಬಲೈಸಸ್ ಬೇಸಿಕಲಿ ದ ಮನಸ್ಸು, ಇಂದ್ರಿಯಗಳು ಸಹಿತವಾಗಿ ಮನಸ್ಸು, ಇಂದ್ರಿಯಗಳು ಸೆಪರೇಟ್ ಆಗಿ ಯಾವತ್ತೂ ಇಲ್ಲ. ಬಿಕಾಸ್ ಕಣ್ಣು ಅಂದ್ರೆ ಕಣ್ಣು ಜೊತೆಲಿ ಮನಸ್ಸಿಟ್ಟರೆ ನಮ್ಗೆ ಇಟ್ ರಿಜಿಸ್ಟರ್ಡ್ಸ್. ಕಣ್ಣೆಲ್ಲೋ ಇರುತ್ತೆ, ಕಣ್ಣು ನೋಡ್ತಾ ಇರ್ತೀವಿ, ಮನಸ್ಸೆಲ್ಲೋ ಇರುತ್ತೆ, ಕಿವಿ ಇರುತ್ತೆ, ಮನಸ್ಸೆಲ್ಲೋ ಇರುತ್ತೆ, ಅಲ್ಲಿ ಅವ್ರು ಹೇಳೋದು ನಮ್ಗೆ ಏನು ರಿಜಿಸ್ಟರ್ ಆಗೋಲ್ಲ. ಸೊ ಒಂದೊಂದು ಇಂದ್ರಿಯ ಬೇಸಿಕಲಿ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸೇ ಆಗತ್ತೆ ಹೊರತು ಮನಸ್ಸು ಇಸ್ ದ ಥಿಂಗ್ ದಟ್ ಹೋಲ್ಡ್ಸ್ ಎವ್ರಿಥಿಂಗ್. ಸೊ ಅದಕ್ಕೆ ಈ ಒಂದು ಲೋಟಸ್ ಬಡ್ ಶೇಪ್ಲಿ ನಾವು ಆ ಒಂದು ನಮಸ್ಕಾರ ಭಾವನೆಯಲ್ಲಿ ಕೈ ಮಾಡಿದಾಗ ಇಟ್ ರೆಪ್ರೆಸೆಂಟ್ಸ್ ಮನಸ್ಸು. ಮನಸ್ಸು ಮನಸ್ಸು ಇಸ್ ಲೈಕ್ ಅ ಪಾಟ್, ಅದರೊಳಗೆ ನೀರು ತುಂಬಿಸಬೇಕು ಅಂತ. ನೀರು ಎಂಬುದು ಭಕ್ತಿ, ಜ್ಞಾನ ಬರ್ತಾ 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 ಅದಾಗತ್ತೆ. ಸೊ ಇದನ್ನ ಇಟ್ಟುಕೊಂಡು ನಮಸ್ಕಾರ, ನೆಕ್ಸ್ಟ್ ಕೈ ಮುಗಿದು ಅಂತ. ಬರೀ ಕೈ ಮುಗಿಯೋದು ಇಲ್ಲಿ ಹೇಳಿದ್ದಿಲ್ಲ, ಕೈ ಮುಗಿಯೋದು ಅಂದ್ರೆ ಇದು ಕೈ ಇಟ್ ಸೆಲ್ಫ್ ಇಂಡಿಕೇಟ್ಸ್ 10 ಇಂದ್ರಿಯಗಳು, ಮನಸ್ಸು ಅಲ್ಲಿ ಒಳಗಿರುವಂತಹ ಜ್ಞಾನ ಎಂಬ ಭಕ್ತಿ. ಇದು ಜೊತೆಯಲ್ಲಿ ಈ ತರ ಕೈ ಮುಗಿದು ಹೇಗೆ ನಮಸ್ಕಾರ ಮಾಡಬೇಕು ಎಂಬುದನ್ನು ನಾವು ನಿನ್ನೆ ನೋಡಿದ್ದೀವಿ. ಅದು ಹೇಳ್ಬೇಕಂದ್ರೆ ಪಾದವು ಪಾದಾಂತರೇ ಕೃತ್ವ ಕರೋ ಚಲನ ವರ್ಜಿತ, ಅಂದ್ರೆ ನಮ್ಮ ಪಾದ, ಪಾದದ ಮೇಲೆ ಪಾದ ಅಂದ್ರೆ ಮೆಲ್ಲಗೆ. ಯು ಡೋಂಟ್ ದೇವನ್ನ ಪ್ರದಕ್ಷಿಣೆ ಮಾಡಬೇಕು ಅಂದ್ರೆ ಓಡೋದಲ್ಲ, ಬೇಗ ಬೇಗ ಮುಗಿಸ್ಕೊಂಡು ಬೇಗ ಬೇಗ ಎಲ್ಲ, ಒಂದು ಪ್ರದಕ್ಷಿಣೆ ಸಾಕು ಅಂತಾರೆ. ಒಂದು ಪ್ರದಕ್ಷಿಣೆ ಮೆಲ್ಲಕ್ಕೆ, ಯಾಕೆ ಅಂದ್ರೆ ದ ಥಾಟ್ ಒಂದೊಂದಾಗ ಮನಸ್ಸು ಒಳಗೆ ಹೋದಾಗ ಒನ್ ಆಫ್ಟರ್ ಚಿಂತನೆ ಮಾಡ್ಬೇಕು. ಬೇಗ ಹೋದ್ರೆ ತುಂಬಾ ಚಲನನು ಆಗುತ್ತೆ, ತುಂಬಾ ಚಿಂತನೆ ಮಾಡ್ಲಿಕ್ಕಾಗಲ್ಲ, ಅಂದ್ರೆ ಮೆಲ್ಲಕ್ಕೆ ಹೋಗುದು. ಪಾದವು ಪಾದ, ಅದಕ್ಕೆ ಹೇಳುವಾಗ ಆಸನ್ನ ಪ್ರಸವ ನಾರಿ ಅಂತ. ಆ ಒಂದು ಹೆಂಗಸು ಒಂದು ಆಲ್ಮೋಸ್ಟ್ ದೇರ್, ಅವಳಲ್ಲಿ ನೀರು ತುಂಬಿದ, ಎನಿ ಟೈಮ್ ಆ ಮಗು ಹೊರಗೆ ಬರ್ಬೋದು. ಆ ನಾರಿ ಅವಳು ತಲೆಯಲ್ಲಿ ಆರ್ ಕೈಯಲ್ಲಿ ಒಂದು ಕೊಡದಲ್ಲಿ ನೀರನ್ನ ತುಂಬಿಸಿ ಇಟ್ಟುಕೊಂಡು ತಲೆಯಲ್ಲಿನೇ ಆಗತ್ತೆ. ಬಿಕಾಸ್ ಹಾಗೆ ಆ ಕೈ ಅಲ್ಲಾಡಿಸಬಾರದು ಅಂತ ಹೇಳ್ತಾರೆ. ಕೈ ನಮಸ್ಕೃತವಾಗಿರಬೇಕು, ಆ ಚಲನ ವರ್ಜಿತವಾದ ಕೈ ಇರಬೇಕು, ಕೈ ಎರಡು. ಆಮೇಲೆ ಪಾದಾಂತರೇ ಹೃದಯ, ಆ ಮನಸ್ಸಲ್ಲಿ ಧ್ಯಾನ. ಹೇಗೆ ಧ್ಯಾನ ಮಾಡ್ತಾ ಹೇಗೆ ನಡೆಯೋದು ಅಂದ್ರೆ, ನಿಮ್ಮ ಮನಸ್ಸು ನೋಡಿ, ನಿಮ್ಮ ಮನಸ್ಸು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ಈಸ್ ಬಿಕಮ್ಸ್ ಈಸಿಯರ್. ಮನಸ್ಸಲ್ಲಿ ವಿಷಯನನ್ನ ನೀವು ಮೆಲುಕು ಹಾಕ್ತಾ ಇದ್ರೆ ಸಮಟೈಮ್ಸ್ ನಮ್ಗೇನೋ ಆಗುತ್ತೆ, ನಾವ್ ಯಾರನ್ನ ನೋಡ್ತಾ ಇದ್ರೆ, ಏನ್ರಿ ನನ್ನನ್ನೇ ನೋಡ್ತೀರಿ ಅಂದ್ರೆ, ಇಲ್ಲರಿ ನಿಮ್ಮನ್ನ ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ, ನಿಮ್ಮನ್ನು ನೋಡ್ತಾ ಇಲ್ಲ, ಏನೋ ಯೋಚನೆ. ಸೊ ಎಲ್ಲೋ ನಮ್ಮ ಐಸ್ ಇರ್ಬೋದು, ಯಾವ್ದೋ ನೋಡೋ ತರ ಇರ್ಬೋದು, ಮನಸ್ ವಿಲ್ ಬಿ ಇನ್ಸೈಡ್. ಹಾಗೇನೆ ನಡೆಯುವಾಗ ಟು ಪ್ರಾಕ್ಟೀಸ್, ನಾವು ಕಣ್ಣು ಮುಚ್ಚಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಆಫ್ಟರ್ ವೇರ್ ದೇವರನ್ನೇ ಚಿಂತನೆ ಮಾಡ್ತಾ ಇದ್ರೆ ಅದು ನಡೆಯುವಾಗ, ಅದೇ ಹೇಳ್ತಾರಲ್ಲ ನಡೆಯುವಾದ ಆ ಒಂದು ಮೂಗಿನ ತುದಿಯನ್ನ ನೋಡ್ತಾ ಅಂದ್ರೆ, ಯು ಡೋಂಟ್ ಕ್ಲೋಸ್ ಯರ್ ಐಸ್, ಕ್ಲೋಸ್ ಐಸ್ ಮಾಡಿಕೊಂಡು ನೀವು ದೇವಸ್ಥಾನದಲ್ಲಿ ಪ್ರದಕ್ಷಿಣ ಅಥವಾ ನಮ್ಮ ನಮ್ಮ ಮನೆಗಳಲ್ಲಿ ಈ ಒಂದು ಅಧಿಕರಣದಲ್ಲಿ, ಈ ಒಂದು ಕೃಷ್ಣಾಮೃತ ಮಹಾರ್ಣವದಲ್ಲಿ ಇದು ಆದ ಮೇಲೆ ನೆಕ್ಸ್ಟ್ ಬರೋದು ಹೇಗೆ ಸಾಳಿಗ್ರಾಮದ ಮಹಾತ್ಮೆಯೇನು ಅದನ್ನ ನಮಸ್ಕಾರ ಅದು ಮಾಡೋದು ಕೊಟ್ಟಿದ್ದಾರೆ. ನಿಮ್ಮ ನಿಮ್ಮ ಮನೆಗಳಲ್ಲಿ ಆ ಸಾಳಿಗ್ರಾಮ ಏನಾದ್ರು ಪೂಜೆ ಯಾರು ಮಾಡ್ತಾ ಇದ್ರೆ ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಒಂದು 5 ನಿಮಿಷ ಅದನ್ನು ಸ್ವಲ್ಪ ಮುಂದೆ ಇಟ್ಟುಕೊಂಡು ಮುಂದೆ ಇಟ್ಟುಕೊಂಡು ಅಲ್ಲೇ ಮಾಡು ಅಂತ ಹೇಳಿ, ಅದಕ್ಕೆ ಒಂದು ಪ್ರದಕ್ಷಿಣೆ, ಅದಕ್ಕೆ ಒಂದು ಪ್ರದಕ್ಷಿಣೆ ಮಾಡೋದು, ಅದು ಪೂಜೆ ರೀತಿ. ಆ ಸರಿ ನಮ್ಮ ಮನೇಲಿ ಆ ಫೆಸಿಲಿಟಿ ಇಲ್ಲ ಅಂದ್ರೆ ಏನೋ ಒಂದು ಪಿಕ್ಚರ್ ಏನೋ ಒಂದು ಇಟ್ಕೊಂಡು ಮಾಡಿ, ಅದು ಇಲ್ಲ ಅಂದ್ರೆ ಮನಸ್ಸಲ್ಲಿ ಚಿಂತನೆ ಮಾಡುತ್ತಾ ಅಲ್ಲಿ ಇದ್ದಾನೆ ದೇವ್ರು. ಎಲ್ಲಾ ಕಡೆನು ಇದ್ದಾನೆ ದೇವ್ರ ಮನೆಯಲ್ಲಿ ದೇವರಿದ್ದಾನೆ ಚಿಂತನೆ ಮಾಡಿ ಒಂದು ಪ್ರದಕ್ಷಿಣೆ ಮಾಡೋದು, ಅದು ಮಾಡಿ. ಅಥವಾ ಏನೂ ಆಗಿಲ್ಲ, ಮೈ ಹುಷಾರಿಲ್ಲ, ಅಷ್ಟು ಪ್ರದಕ್ಷಿಣೆ ಹಾಕಕ್ ಆಗಲ್ಲ ಅಂದ್ರೆ ಮನಸ್ಸಲ್ಲಿ ಆ ಚಕ್ರಾಬ್ಜ ಮಂಡಲದಲ್ಲಿ ಒಳಗಿನ ಲೇಯರ್, ಒಳಗಿನ ಸರ್ಕಲ್, ಅದಕ್ಕೆ ಅದಕ್ಕೆ ಪ್ರದಕ್ಷಿಣೆ ಬರುವಂತೆ ಮೆಲ್ಲ. ಇವಾಗ ಪಾದಾಂತರ ಹೇಗೆ ಬರುತ್ತಂತ, ಪಾದವು ಇದ್ರೆ ಏನು, ಮನಸ್ಸಿನ ಕಾಲ್ಗಳು ಇದ್ದೇ ಇದಲ್ಲ ಮನಸ್ಸಲ್ಲಿ, ನಾವು ಅಲ್ಲಿ ಇಲ್ಲಿ ಸ್ವಪ್ನದಲ್ಲಿ ಅನೇಕ ಕಡೆ ನಾವು ಓಡ್ತೀವಲ್ಲ, ಹಾಗೇನೆ ಪಾದವು ಪಾದಾಂತರೆ ಅಲ್ಲಿ ಇಟ್ಟುಕೊಂಡು ಮೆಲ್ಲ 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 ಹಾಗೆ ಮೈಂಡ್ಲಿ ಯು ಕ್ಯಾನ್ ಸಿ ಯುವರ್ ಸೆಲ್ಫ್ ಅಂಡ್ ಡೂ ಎ ಪ್ರದಕ್ಷಿಣ. ಈ ಪ್ರದಕ್ಷಿಣದಿಂದ ಏನಾಗತ್ತೆ ಅಂದ್ರೆ, ಪ್ರದಕ್ಷಿಣಾಂಬೋ ಶಬ್ದಕ್ಕೇನೆ ಏನರ್ಥ ಅಂತ, ಪ್ರದಕ್ಷಿಣಾಂಬೋ ಶಬ್ದಕ್ಕೆ ಹೇಳ್ತಾರೆ ಪ್ರದಕ್ಷಿಣ ಅಂದ್ರೆ, ಹೇಳ್ತಾರೆ ಪ್ರ ಅಂತ ಬರುತ್ತೆ, ಪ್ರದಕ್ಷಿಣ ಅಂತ ಬರುತ್ತಾನೆ. ಪ್ರ ಅಂದ್ರೆ ಪ್ರಚ್ಛಿನ್ನಂತಿನ ಪ್ರಕೃಷ್ಟ ಅಂತ ಅಲ್ಲ, ಚಿನ್ನ ಮಾಡೋದು ಅಂದ್ರೆ ಪುಡಿ ಪುಡಿಯಾಗಿ ಮಾಡೋದು ಅಂತ ಇರ್ತದೆ, ಪುಡಿ 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 ಪುಡಿಯಾಗಿ ಮಾಡ್ತಾರೆ. ಅದು ಎಷ್ಟು ಪುಡಿ ಮಾಡ, ತುಂಬಾ ಪ್ರಕೃಷ್ಟವಾಗಿ ತುಂಬಾ ಚೆನ್ನಾಗಿ ಪುಡಿ ಮಾಡುತ್ತಂತೆ. ಏನು ಪುಡಿ ಮಾಡುತ್ತೆ ಪ್ರದಕ್ಷಿಣ ಮಾಡುವ ಮೂಲಕ ಪ್ರಯೋಗ, ಇದಕ್ಕೆ ಫಲ ಹೇಳ್ತಾರೆ. ಹೇಗೆ ಮಾಡುತ್ತಂದ್ರೆ, ಭಯ ನಮ್ಗಿರುವಂತ ಕ್ಷಣ ಕ್ಷಣ ನಮ್ಮನ್ನ ಕಾಡುವಂಥದ್ದು ಭಯ, ಏನಾಗತ್ತೋ ಏನಾಗ್ಬಿಡುತ್ತೋ ಎಂಬ ಭಯದಿಂದ ನಾವು ಬದುಕ್ತಾ ಇಲ್ಲ, ಸಾಯ್ತಾ ಇದ್ದೀವಿ ಕ್ಷಣ ಕ್ಷಣ. ಅದು ಒಂದು ಹೋಗತ್ತಂತ ಭಯಂ ಪ್ರಚ್ಛಿನ್ನಂತೆ, ಅದು ಮುಂದೆ ಪುಡಿ ಪುಡಿ ಭಯವನ್ನ ಪುಡಿ ಪುಡಿ ಮಾಡ್ಬಿಡುತ್ತಂತ. ಪ್ರಚ್ಛಿನ್ನಂತೆ ಭಯಂ ಸರ್ವಂ ದ, ಅದಕ್ಕೆ ಪ್ರದ ಅಂಬೋದಕ್ಕೆ ಏನಾಗತ್ತ ಅಂದ್ರೆ, ದಕಾರ ಇಲ್ಲಿ ಬಂದು ಮೋಕ್ಷ ಸಿದ್ಧಿಯನ್ನು ಕೊಡುತ್ತೆ, ಮೋಕ್ಷವನ್ನ ಡೆಫಿನೆಟ್ಲಿ ಗಿವರ್ ಆಫ್ ಮೋಕ್ಷ. ಮೋಕ್ಷ ಕೊಡತ್ತಂದ್ರೆ ಇಹ ಲೋಕದಲ್ಲಿ ಸುಖ ಸೌಕರ್ಯ ಎಂಬುದೇ ಅರ್ಥ ಆಗತ್ತೆ. ಸೊ ಮೋಕ್ಷವನ್ನ ದದಾತಿ, ಕ್ಷ ಅಂತ ಬರೋದು ಏನು ಅಂದ್ರೆ, ಅದಕ್ಕೆ ನಮ್ಗೆ ಅಡ್ಡಿಯಾಗಿ ಇರುವಂತದ್ದು ನಮ್ಮ ರೋಗ, ರೋಗಕ್ಕೆ ಕಾರಣ ನಮ್ಮ ಪಾಪ. ಆ ರೋಗ ಮತ್ತು ಆ ಪಾಪವನ್ನ ಪರಿಹಾರ ಮಾಡೋದು, ಆ ಕ್ಷೀಣ ಮಾಡೋದು, ಅದು ಕಂಪ್ಲೀಟ್ ಅಕ್ಷೀಕಾರ ಕ್ಷೀಯತೆ. ಪ್ರದಕ್ಷ ನ ಅಂಬುದು ನಕಾರ, ಇಲ್ಲಿ ಏನರ್ಥ ಬರುತ್ತೆ ಅಂದ್ರೆ, ನಕಾರ ಶ್ರೀಪ್ರದತ್ವಂ. ಶ್ರೀಪ್ರದತ್ವ ಅಂತಾರೆ ಎಲ್ಲಾ ಸಂಪತ್ತು, ನಮ್ಗೆ ಇವಾಗ ಬೇಕಾದ್ದು ಸಾಧನೆಗೆ ಬೇಕಾ, ಸಾಧನೆ ಮಾರ್ಗದಲ್ಲಿ ಹೊರಟಿದ್ದೀವಿ, ಶ್ರೀಕೇಶನ ಇಟ್ಟುಕೊಂಡಿದ್ದೀವಿ, ಈ ಸಂಪತ್ತು ಎಲ್ಲ ಹೊರತು, ಅದೇ ಪ್ರದಕ್ಷಿಣ ಅಂಬೋ ಶಬ್ದದ ಅರ್ಥ ಅಂತ ಹೇಳ್ತಾರೆ. ಸೊ ಹೀಗೆ ಪ್ರದಕ್ಷಿಣ ಮಾಡಿದ್ದರೆ, ಹೀಗೆ ಪ್ರದಕ್ಷಿಣ ಮಾಡಿದ್ದೆ ಅದು ಕೈ ಮುಗಿದು ಅಂತ ಹೇಳ್ತಾರೆ. ಕೈ ಮುಗಿದು ಏನು, ಕೈ ಮುಗಿದು ನಮಸ್ಕಾರ, ಕೈ ಮುಗಿದು ಪ್ರದಕ್ಷಿಣ, ಕೈ ಮುಗಿದು ಪ್ರಾರ್ಥನಾ. ಪ್ರಾರ್ಥನಾ ಅಂಬೋದು ಅದೇ, ಪ್ರಾರ್ಥನಾ ಅಂಬೋದು ಬೇರೆ, ಈ ಪ್ರಾರ್ಥನಾ ಅಂದ್ರೆ ನಮ್ಗೆ ಅದು ಕೊಡು ಇದು ಕೂಡ ಹಾಗಲ್ಲ. ಪ್ರಾರ್ಥನಾ ನಿಜವಾದ ಪ್ರಾರ್ಥನಾ ಏನು ಅಂದ್ರೆ, ನನಗೆ ಇಷ್ಟು ಗೊತ್ತೇ ಇದಿಲ್ಲ ಸ್ವಾಮಿ, ಇಷ್ಟು ದಿವಸ ಗೊತ್ತಿಲ್ಲದೆ ಇದ್ಬಿಟ್ಟೆ, ಕ್ಷಮೆ ಮಾಡು, ಅದೇ ಪ್ರಾರ್ಥನೆ. ಕ್ಷಮಾಯಾಚನೆ ಅದು ಫಸ್ಟ್ ಮಾಡ್ಬೇಕು, ಇವಾಗ ಬುದ್ಧಿ ಇರೋವಾಗ ಇವಾಗಲೇ ಮಾಡೋದು, ಇವಾಗ ಮಾಡೋದು ಯು ಮ್ಯಾಕ್ಸಿಮೈಸ್ ಇಟ್. ಇಷ್ಟು ಈ ಜನ್ಮ ಇಲ್ಲ, ಹಿಂದೆ ಅನೇಕ ಜನ್ಮಗಳಲ್ಲಿ ಜಾಗಿದ್ದೆ ಏನೂ ನೆನಪಿಲ್ಲ ಸ್ವಾಮಿ, ಮಾಡಿದ ತಪ್ಪನ್ನ ಕ್ಷಮೆ ಮಾಡು. ಏನು ತಪ್ಪು ಮಾಡಿದ್ದೆ, ದೇವರನ್ನ ಮರೆತಿದ್ದೀವಿ, ಅದೇ ದೊಡ್ಡ ತಪ್ಪು. ದೇವರನ್ನ ಮರೆತು ಬಿಟ್ಟಿದ್ದೀವಿ ಕ್ಷಮೆ. ಆಮೇಲೆ ಈ ತರ ತಪ್ಪಾಯಿತು ಅಂತ ಪಶ್ಚಾತ್ತಾಪದ ಬುದ್ಧಿ ಈವಾಗ ಬಂದಿದೆ. ಅದಕ್ಕೆ ದೇವರಿಗೆ ಕೃತಜ್ಞತೆ, ಅದಕ್ಕೆ ಕೈ ಮುಗಿದ ದೇವರೇ ನನ್ಗೆ ಈ ತರ ಒಂದು ಬುದ್ಧಿ ಕೊಟ್ಟಿದೀಯಾ ಈ ಕ್ಷಣ ಅದಕ್ಕೆ. ಆಮೇಲೆ ಮುಂದೆ ಈ ಪಾಪಗಳನ್ನ ಅದೇ ತುಳಿದು ಹಾಕು, ಐದನೇ ಸಂಧಿಯಲ್ಲಿ ತುಳಿದು ಹಾಕು ಏನಾದ್ರು ಪಾಪಗಳು, ಮೂಲತಃ ನಮ್ಗೆ ಏನಾದ್ರು ಪಾಪ ಇದ್ರೆ ತುಳಿದು ಹಾಕು, ನಮ್ಮನ್ನ ರಕ್ಷಣೆ ಮಾಡು. ಆ ದಟ್ ಈಸ್ ದ ಪ್ರಾರ್ಥನೆ. ನಿನ್ನ ನಿನ್ನ ನೆನಪನ್ನ ಕೊಡು, ತುಳಿದು ಹಾಕಬೇಕಾಗಿಲ್ಲ, ನೆನಪನ್ನ ಕೊಟ್ರೆ ಅದೇ ಎಲ್ಲ ಅದೇ ದೊಡ್ಡ ಸಾಧನೆ ಆಗ್ಬಿಡತ್ತೆ. ಸೊ ಹೀಗೆ ಇದು ಬಯಸೋದಿಲ್ಲವಾ, ಇದು ಬಯಸೋದು ತಪ್ಪಾ ಅಂದ ಇಲ್ಲ, ದೇವರ ಬಗ್ಗೆ ಸಾಧನೆ ಬಗ್ಗೆ ಬಯಸೋದು ತಪ್ಪೇ ಇಲ್ಲ ಅಂತ. ಯಾಕೆ ಅದು ಮಾತ್ರ ಬಯಸ್ಬೋದ ಅಂತಾರ ಹೇಳಿದ್ರೆ, ಅದು ಜೀವನ ಲಕ್ಷಣ. ಇವಾಗ ನಾವು ಕೇಳುವಂತ ಲೌಕಿಕ ಅಲ್ಲ, ಅದು ಜೀವದ ಲಕ್ಷಣ ಇಲ್ಲ, ಜೀವಕ್ಕೆ ಬೇರಾದದ್ದು. ಸೊ ಅದು ಜೀವ ಲಕ್ಷಣ ಆಗೋದಿಲ್ಲ. ಜೀವದ ಇಚ್ಛೆ, ಜೀವನಿಗೆ ಇಚ್ಛಾ ಇಚ್ಛೆ ಪಡೋದು, ಇಚ್ಛಾ ಅಂಬೋದು ಜೀವನ ಲಕ್ಷಣ. ಅದು ಇಲ್ಲದೆ ಇರ್ಲಕ್ಕ ಆಗೋದೇ ಇಲ್ಲ. ಸೊ ಜೀವನ ಇಚ್ಛೆಯನ್ನ ನಾವು ಹೇಳಿದ್ದಾಗೆ ಅದು ಕೇಳೋದು ಆಗೋದಿಲ್ಲ, ಸ್ವಾರ್ಥ ಆಗೋದಿಲ್ಲ. ಅದು ಜೀವನ ಇಚ್ಛೆ ಯಾವತ್ತೂ ಇರುವಂತದ್ದು, ಅದು ಜೀವ ಲಕ್ಷಣ. ಸೊ ಅದಕ್ಕೆ ನೀವು ದೇವರ ಬಗ್ಗೆ ಕೇಳಿ, ವೈರಾಗ್ಯದ ಬಗ್ಗೆ ಕೇಳಿ, ಜ್ಞಾನ ಭಕ್ತಿ ಕೇಳಿ, ಸಜ್ಜನರ ಸಂಘ ಕೇಳಿ, ಇದೆಲ್ಲ ಕೇಳ್ಬೋದು. ಇದೆಲ್ಲ ಕೇಳೋದಲ್ಲಿ ಕಾಮ್ಯದಲ್ಲಿ ಬರೋದೇ ಇಲ್ಲ ಅಂತ ಹಾಗೆ ಹೇಳ್ತಾರೆ. ಅದನ್ನ ಕೈ ಮುಗಿದು, ಇದು ಕೈ ಮುಗಿಯೋದು ಇನ್ನೂ ಇಷ್ಟು ಹೇಳ್ತಾರೆ ನಮ್ಗೆ, ಇದೆಲ್ಲ ಏನೇನು ಇಲ್ಲ. ನಾವೆಲ್ಲಿಂದ ಕೈ ಮುಗಿಯೋದು ಅಂದ್ರೆ ಅಲ್ಲಿ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ ಆಚಾರ್ಯರು, ಅಶ್ವಮೇಧ ಸಹಸ್ರ ಫಲ ಬರುತ್ತೆ ಅಂತ ಹೇಳ್ತಾರೆ. ಅದು ಅಶ್ವಮೇಧ ಸಹಸ್ರ ಫಲ ಬರುತ್ತೆ ಅಂದ್ರೆ ನಮ್ಗೆ ನಿಮ್ಗೆ ಅಶ್ವಮೇಧ ಯಾಗ ಮಾಡಿದ್ದಷ್ಟು ಫಲ ಬರುತ್ತೆ, ಆ ಅರ್ಥ ಅಲ್ಲ. ಎಷ್ಟೆಷ್ಟು ಅಶ್ವಮೇಧ ಸಹಸ್ರ ಮಾಡಿದ ಎಷ್ಟು ಫಲ ಬೇಕು ಅಷ್ಟು, ನಾವು ಜ್ಞಾನದಿಂದ ಅಷ್ಟೆಷ್ಟು ಅಂದ್ರೆ ನಾವೇ ಜ್ಞಾನದಲ್ಲಿ ತುಂಬಾ ಪಕ್ವವಾಗಿ ಒಂದು ಸ್ಟೇಜ್ ಮುಟ್ಟುತ್ತೀವಲ್ಲ, ದೃಢವಾದ ಜ್ಞಾನ ನಮ್ಗೇನೋ ಬಂದೇ ಬರುತ್ತಲ್ಲ, ಆವಾಗ ಇಟ್ ವಿಲ್ ಬಿ ಸೋ ಲೋಡೆಡ್, ಸೊ ಇಟ್ ಕ್ಯಾನ್ ಗೆಟ್ ದಟ್ ಮಚ್ ಪುಣ್ಯ ಅಂತ ಒಂದು. ಇನ್ನೊಂದು ಅಶ್ವಮೇಧ ಸಹಸ್ರ ಅಂದ್ರೆ ಆವಾಗ ಅಶ್ವಮೇಧ ಯಾಗದೆ ಯಾರು ಮಾಡಬೇಕಾಗಿಲ್ಲವಾ ಅಂತ ಒಂದು ಕ್ವಶನ್ ಬರುತ್ತೆ. ಹಾಗಲ್ಲ ಅರ್ಥ, ಯಾಕೆಂದ್ರೆ ಇಂದ್ರನೇ ಮಾಡಿದ್ದಾನಲ್ಲ ಅಶ್ವಮೇಧ, ಇಷ್ಟು ಮಾಡಿದ್ದಾನ ಶತಕೃತು ಅಂತ ಮಾಡಿದ್ದ ಅಂದ್ರೆ ಅವನು ಮಾಡುವಾಗ ತನು ಮನ ಧನ ಎಲ್ಲ ಇಟ್ಟು ಪೂರ್ತಿಯಾಗಿ ಮಾಡ, ಅದು ಮಾಡಿದ್ರೆ ಇನ್ನೂ ಜಾಸ್ತಿ ಫಲ. ಬಟ್ ಮೋಸ್ಟ್ ಆಫ್ ನಮ್ಮಂಥವರು ಒಂದು ಪೂಜೆ ಮಾಡೋವಾಗ್ಲೂ ಆ ಪೂಜೆಯಲ್ಲಿ ಆ ಪೂಜೆ ಮಾಡೋ ಒನ್ ಅವರು ಅಷ್ಟು ಚಿಂತನೆ ಬರೋದಿಲ್ಲ. ದೇವರನ್ನ ಮರೆತು ಮಾಡೋದಕ್ಕಿಂತ ಇದಕ್ಕೆ ಫಲ ಜಾಸ್ತಿ, ಇದು ತಾತ್ಪರ್ಯ. ಸೊ ದೇವರನ್ನ ಪೂಜೆ ಮಾಡುವಾಗ ಇದಿಟ್ಟುಕೊಂಡ್ರೆ ಇನ್ನೂ ಅಧಿಕ ಫಲ ಬಂದೇ ಬರುತ್ತೆ. ಇದು ಹೇಳಿದ ಮೇಲೆ ಇನ್ನೊಂದು ಹೇಳ್ತಾರೆ, ಇದು ಮಾತ್ರ ಇಷ್ಟೇ ಫಲ ಅಂತ ತಿಳ್ಕೋಬೇಡಿ ಅಂತಾರೆ ಆಚಾರ್ಯರು. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಈ ಪ್ರದಕ್ಷಿಣ ಮಾಡ್ತಾ ಮಾಡ್ತಾ ಇಷ್ಟು ಫಲ ಬರುತ್ತೆ ಅಂದ್ರೆ ಹೇಳ್ತಾರೆ, ಹಂಸಯುಕ್ತ ವಿಮಾನೇನ ವಿಷ್ಣು ಲೋಕಂಚ ಗಚ್ಚತಿ ಅಂತ ಹೇಳ್ತಾರೆ. ಹಂಸರ ಜೊತೆಯಲ್ಲಿ, ಹಂಸರ ಜೊತೆಯಲ್ಲಿ ಅಂದ್ರೆ ಇಲ್ಲಿ ಎರಡು ಮೂರು ಅರ್ಥಗಳನ್ನ ಹೇಳ್ತಾರೆ. ಈ ಪ್ರದಕ್ಷಿಣೆ ಮಾಡುತ್ತಾ 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 ಏನು ಹಂಸಯುಕ್ತ ವಿಮಾನೇನ, ಹಂಸನಿಂದ ಕೂಡಿದ ವಿಮಾನ. ಹಂಸ ಅಂತಂದ್ರೆ ಹೊಸ್ತರ್ಥ ಏನ್ ಹೇಳ್ತಾರೆ ಅಂದ್ರೆ, ಹಂಸ ಅಂದ್ರೆ ಪರಮಹಂಸರು ಆ ಸನ್ಯಾಸಿಗಳು, ಆ ಸನ್ಯಾಸಿದಂತೆ ಇರುವಂತ ಆ ಜ್ಞಾನ ಯೋಗಿಗಳು ಅಂದ್ರೆ ಈ ಕಲ್ಪದಲ್ಲಿ ನಮ್ಮ ಜೊತೆಯಲ್ಲಿ ಬಂದ ಸನಕಾದಿ ಮುಂತಾದವರು ಆಗ್ಬೋದು, ಮತ್ತು ಯಜ್ಞಾಶ್ರಮದಲ್ಲಿ ಇರೋರಾಗ ಅದು ಹಂಸಯುಕ್ತ ಅಂದ ಚತುರ್ಮುಖನು ಆಗ್ಬೋದು, ಅವನಿಗೆ ಹಂಸ ವಾಹನ. ಅವನ ಜೊತೆಯಲ್ಲಿ ನಾವು ವಿಷ್ಣು ಲೋಕಂ, ಆ ವಿಷ್ಣುವಿನ ಲೋಕವನ್ನೇ ಹೊಂದುತ್ತೀವಿ ಈ ಪ್ರದಕ್ಷಿಣದಿಂದ. ಯಾಕೆಂದ್ರೆ ಅಷ್ಟು 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 ಪಾಪವೂ ಹೋಗುತ್ತೆ, ಸಂಪತ್ತು ಬರುತ್ತೆ, ಅದೇ ಪ್ರದಕ್ಷಿಣದ ಅರ್ಥ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಈ ನಮಸ್ಕಾರದ ಬಗ್ಗೆ ಹೇಳುವಾಗ ಹೇಳ್ತಾರೆ, ಇದು ಫಲ ಇಷ್ಟು ಮಾತ್ರ ಅಲ್ಲ ಅಂತಾರೆ. ಎಷ್ಟು ಫಲ ಅಂದ್ರೆ, ಈ ಪ್ರದಕ್ಷಿಣ ಮಾಡುತ್ತಾ ದೇವರ ನಾಮವೂ ಹೇಳ್ತಾರೆ, ಚತುರಂಗ ಪ್ರದಕ್ಷಿಣ ಅಂತ ನೋಡಿದ್ದೀವಿ. ಚತುರಂಗ ಪ್ರದಕ್ಷಿಣ ಅಂದ್ರೆ ನಾಲ್ಕು, ಇಲ್ಲಿ ಬಂದಂತ ಪಾದ ಹೇಗಿರಬೇಕು, ಕೈ ಹೇಗಿರಬೇಕು, ಹೃದಯ ಆಗಿರಬೇಕು, ಆ ಮನಸ್ಸು ಧ್ಯಾನದಲ್ಲಿ ಇರಬೇಕು, ಮುಖ ಬಂದು ದೇವರನ್ನ ಸ್ತೋತ್ರ ಅಂತ, ಮುಖ ಸ್ತೋತ್ರ, ಇದು ಚತುರಾಂಗ ಅಂತ ಹೇಳ. ಮುಖ ಸ್ತೋತ್ರ ಅಂದ್ರೆ ಏನ್ ಸ್ತೋತ್ರ ಅಂದ್ರೆ, ಫಸ್ಟ್ ಹೇಳ್ತಾರೆ ದೇವರ ನಾಮವೇ ಒಂದು ಸ್ತೋತ್ರ, ನೀ ಸ್ತೋತ್ರಗಳನ್ನ ಹೇಳಿ. ಅಥವಾ ಸ್ತೋತ್ರವೇ ಏನು ಬಂದಿಲ್ಲ, ಏನ್ ಮಾಡೋದು ನಮ್ಗೆ ಅಂದ್ರೆ ಬರೀ ನಾರಾಯಣ ಪ್ರಣಾಮಸ್ಯ, ನಾರಾಯಣ ಅಂಬೋ ಶಬ್ದ ಒಂದೇ ಸಾಕು ಅಂತ ಹೇಳ್ತಾರೆ. ಸರಿಯಾಗ ಅರ್ಥ ನಾರಾಯಣ ಅಂದ್ರೆ ಅದಕ್ಕೆ ಅರ್ಥ ಅಲ್ಲ, ಅನೇಕ ಬಾರಿ ನಾವು ನೋಡಿದ್ದೀವಿ ಆ ಅರ್ಥ ದೋಷ ದೂರ ಗುಣಪೂರ್ಣ, ಅದು ಒಂದು ಫಸ್ಟ್. ಅದರ್ವೈಸ್ ನಾರಾಯಣ ನಮ್ಮ ಭೂಮಿಯಲ್ಲಿ ಇರೋರಿಗೆ ಅವನೇ ಅಯ್ಯನ, ಅವನೇ ಆಶ್ರಯ, ದೇವರೇ ಆಶ್ರಯ. ಇದೇ ಮೇಯ್ನ್ ಆಗಿ ಬರೋದು ಅಧಿಕತಾಂಸಾರದಲ್ಲಿ. ದೇವರ ಶ್ರೀಕಾರದಿಂದ ಶುರು ಮಾಡಿದಂತ ಶ್ರೀ ಅಂದ್ರೆ ಶ್ರೇಯತೆ, ಆಶ್ರಯ ಮಾಡಿ ದೇವರನ್ನ ಆಶ್ರಯ ಮಾಡಿಕೊಂಡಿದ್ದೀವಿ ಎಂಬ ಥಾಟ್ ಇಸ್ ಸೆಲ್ಫ್ ಇಸ್ ಎನಫ್. ಹಾಗೆ ಮಾಡಿದ್ರೆ ಒಂದು ಪ್ರಣಾಮಸ್ಯ ತೀರ್ಥ ಕೋಟಿ ಸಹಸ್ರಾಣಿ ವ್ರತ ಕೋಟಿ ಶತಾನಿಚ, ಅಂದರೆ ತೀರ್ಥ ಕೋಟಿ ಕೋಟಿ ತೀರ್ಥಗಳು, ಕೋಟಿ ಇಂಟು ಸಹಸ್ರ, ಸಹಸ್ರ ಕೋಟಿ. ಅಂದ್ರೆ ಇಲ್ಲಿ ಡೌಟ್ ಬರುತ್ತೆ, ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ಎಷ್ಟು ತೀರ್ಥಗಳು ಇದೆ ಅಂತ ಮುಂದೆನೆ ಹೇಳಿದ್ದಾರೆ. 3.5 crore ತೀರ್ಥ ಅಂತ ಹೇಳ್ತೀವಿ, ಅಥವಾ ಅದರ್ವೈಸ್ ನಾವು ಒಂದು 9.5 crore ಹೀಗೆ ಎಲ್ಲ ಉಪತೀರ್ಥ ಅದು ಟ್ರಿಬ್ಯೂಟರೀಸ್ ಎಲ್ಲ ಸೇರಿ 10,000 crore ತೀರ್ಥ ಹೀಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಇಲ್ಲಿ ಹೇಳೋದು 1,000 crore ಎಲ್ಲಿಂದ ಬಂತು, ಇದು ಎಕ್ಸಾಜರೇಟ್ ಮಾಡ್ತಾರ ಅಂದ್ರೆ ಅಲ್ಲ ಅಂತ ಹೇಳ್ತಾರ. ಕೋಟಿ ಇದು ಅರ್ಥ ಬಂದು 2-3 ರೀತಿ ಆಗೋದು. ತೀರ್ಥ ಕೋಟಿನೇ ಕೋಟಿ ಪ್ಲಸ್ ಸಹಸ್ರ, ಇಟ್ ಇಸ್ ನಾಟ್ 1,000 crore ಇಲ್ಲ, ಕೋಟಿ ಪ್ಲಸ್ ಸಹಸ್ರ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದ್ರೆ 3.5 crore ತೀರ್ಥನೇ ಇದೆ, 3.5 crore ತೀರ್ಥನೇ ಇದೆ. ಇದು ಸಹಸ್ರ ಅಂದ್ರೆ ನೀವು ಈ ಜನ್ಮದಲ್ಲಿ ಮಾತ್ರ ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇಲ್ಲ, ಇನ್ನೂ ಎಷ್ಟೋ ಜನ್ಮಗಳಾಗಿದೆ, ಎಷ್ಟೋ ಜನ್ಮಗಳಲ್ಲಿ ಎಷ್ಟೋ ಸತಿ ತೀರ್ಥ, ಈ 3.5 crore ತೀರ್ಥದಲ್ಲಿ ಕೆಲವು ಕೋಟಿ ತೀರ್ಥದಲ್ಲಿ ನೀವು ಸ್ನಾನ ಮಾಡಿರ್ತೀರಿ. ಆ ತೀರ್ಥದಲ್ಲಿ ಮಾಡಿದಾಗ ಈ ತರ ಈ ಅನುಸಂಧಾನ ಇಟ್ಟು ಸ್ನಾನ ಮಾಡಿರ್ತೀರ. ಸೊ ಇದೆಲ್ಲ ಸೇರಿನೂ 1,000,000 ಆಗಬಹುದು. ಸೊ ಈ ತರ ಅನೇಕ ರೀತಿಯಿಂದ ಇದಕ್ಕೆ ತೀರ್ಥ ಕೋಟಿ ಸಹಸ್ರ ಅಂತ ಹೇಳ್ತಾರೆ. ಆಮೇಲೆ ವ್ರತ ಕೋಟಿ ಶತಾನಿಕೆ, ವ್ರತಗಳು, ವ್ರತಗಳು ಅಂದ್ರೆ ಏನು, ಪೂಜೆಕ್ಕೇನು ವ್ರತಕ್ಕೇನು ಏನ್ ಡಿಫ್ರೆನ್ಸ್ ಅಂತ. ವ್ರತ ಅಂದ್ರೆ ದೀಕ್ಷೆ, ನಾವು ದೀಕ್ಷಾ ಬಂಧನ ಆ ತೋರ ಹಾಕೊಳ್ತೀವಲ್ಲ ಅದು ದೀಕ್ಷೆ, ನಾನು ಹೀಗೆ ಮಾಡ್ತೀನಿ ಹೀಗೆ ಇಕ್ಕತ್ತೀನಿ ಅಂತ ಇಟ್ಸ್ ಲೈಕ್ ಎ ಓತ್. ಇದನ್ನಿಟ್ಟುಕೊಂಡು ವ್ರತ ಕೋಟಿ ಶತ, ಈ ತರ ಶತ ನೂರು ಅಂದ್ರೆ ಶತ, ಶತ ಅಂದ್ರೆ ಶತ, ಶತ ಅಂಬೋದೇ ಸಹಸ್ರ ಆಗುತ್ತೆ. ಅನೇಕ ವ್ರತಗಳು ಈ ಜನ್ಮ ಮಾತ್ರ ಅಲ್ಲ, ಅನೇಕ ಜನ್ಮದಲ್ಲಿ ಮಾಡಿದ್ರೆ ಅದು ಎಲ್ಲವೂ ಒಂದು ಪೈಲಲ್ಲಿ ಇಡಿ ಅಂತ ಹೇಳ್ತಾರೆ. ಅದು ಅದ್ರ ಜೊತೆಯಲ್ಲಿ ಒಂದು ಈ ಪ್ರದಕ್ಷಿಣ ಅಂತ ಕೈ ಮುಗಿದು ಅಂತಿದೆ ನೋಡಿ, ಈ ಕೈ ಮುಗಿದು ತಿಳ್ಕೊಂಡು ಬಾಯಿಲಿ ಚತುರಂಗ ಅಂದ್ರೆ ಬಾಯಲ್ಲಿ ಸ್ತೋತ್ರ ಏನು ಅಂದ್ರೆ ಇಲ್ಲಿ ಬರೀ ನಾರಾಯಣ ಅಂಬ ಒಂದನ್ನ ಇಟ್ಟುಕೊಂಡು ನೀ ಒಂದು ಪ್ರದಕ್ಷಿಣ ನಮಸ್ಕಾರ ಭಕ್ತಿ ಹೀಗೆ ಒಂದು ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರಂದ್ರೆ ಅನುಸ್ಮರಣ, ಅನುಸ್ಮರಣ ಎಂಬ ಪದವನ್ನು ಅನುಸ್ಮರಣ ಅಂದ್ರೆ ಅರ್ಥ ಏನು ಕೊಡ್ತಾರಂದ್ರೆ ಪ್ರತಿಯೊಂದು ನೀವು ಕಾರ್ಯ ಮಾಡ್ಲಿಕ್ಕೆ ಮುಂಚೆ ಇವಾಗ ನೀರು ಕುಡಿಯುವಾಗ ಹರಿ, ನೀರು ಕುಡಿದ ಮೇಲೆ ಹರಿ, ಸೊ ಕಾರ್ಯಕ್ಕೆ ಮುಂಚೆ ಕಾರ್ಯ ಅಂತ. ಅದರ ಇನ್ಬಿಟ್ಟು ಏನೋ ಬಂದ್ಬಿಡ್ತೆ, ಇನ್ಬಿಟ್ಟು ಏನ್ ವಿಷ್ಣು ಬೇಕಾರ ಇಟ್ಕೋಬಹುದು ಒಂದು ತುತ್ತು ತುತ್ತುಗೆ. ಸೊ ಹೀಗೆ ಇಟ್ಕೊಂಡ್ರೆ ಹೀಗೆ ಅನುಸ್ಮರಣ್ ಅಂತ ಬಂದಾಗ ಅನಂತರಂ ಸ್ಮರಣ್, ಸೊ ಕಾರ್ಯ ಮಾಡ್ಲಿಕ್ಕೆ ಮುಂಚೆ ಕಾರ್ಯ ಆದ ಮೇಲೆ ಇನ್ಬಿಟ್ಟು ಏನ್ ಬಂದೇ ಬಂದ್ಬಿಡುತ್ತೆ. ಹೀಗೆ ಅದಕ್ಕೆ ಮಲ್ಕೊಳ್ಳುವಾಗ ದೇವರ ನಾಮಸ್ಮರಣ ಮಾಡ್ತಾ ಮಲ್ಕೊಳ್ಳಿ, ಹೇಳುವಾಗ ನಾಮಸ್ಮರಣ ಮಾಡಿರ್ತಾರೆ, ನೀವು ನಿದ್ದೆ ಮಾಡಿದ ಪೂರ್ತಿ ಅದು ಆ ನಾಮಸ್ಮರಣನೇ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಹೀಗೆ ನಾರಾಯಣ ಪ್ರಣಾಮಸ್ಯ, ಫಸ್ಟ್ ಪ್ರಣಾಮಸ್ಯ ಇದು ಫಸ್ಟ್ ನಮ್ಗೆ ಫಸ್ಟ್ ಸ್ಟೆಪ್ ಹೇಳ್ಕೊಡ್ತಾರೆ. ಆಮೇಲೆ ಮೆಲ್ಲೆ ಮೆಲ್ಲೆ ಒಂದೊಂದಕ್ಕೆ ಮುಂಚೆ ಹಿಂದೆ ಆ ಶಬ್ದವನ್ನ ನಾರಾಯಣ ನಾರಾಯಣ ಮಾತ ಎಲ್ಲ ವಾಸುದೇವ ಗೋವಿಂದ ಇದು ಹೇಳ್ತಾ ಹೋಗ್ತಾರೆ. ಸೊ ನಾರಾಯಣನ ಒಂದು ನಾರಾಯಣ ಅಂತ ಬಾಯಿಂದ ಸ್ತೋತ್ರ ಮಾಡಿ ಈ ಕೈ ಮುಗಿದು ಒಂದು ನೀವು ಪ್ರದಕ್ಷಿಣೆ ಹಾಕಿದ್ರೆ ಅದಲ್ಲಿ ಅದರ್ ಸೈಡ್ ಇಷ್ಟು ತೀರ್ಥ ಕೋಟಿ ಸಹಸ್ರಾನಿ ವ್ರತ ಕೋಟಿ ಶತಾನಿ ಇದೆ, ಇದರಲ್ಲಿ ಇಷ್ಟದಲ್ಲಿ 116 ಕಲಾಂ ನಾರ್ಹಂತಿ ಷೋಡಶೀಂ, 116 ಅದು ಆಗೋದಿಲ್ಲ ಅಂದ್ರೆ ಆ ಒಂದು ಕೈ ಮುಗಿದು ಆ ನಮಸ್ಕಾರ ಪ್ರದಕ್ಷಿಣ ದೇವರನ್ನ ತಿಳ್ಕೊಂಡು ಅಂದ್ರೆ ಇಲ್ಲಿ ಹೇಳೋರೆಲ್ಲೋ ಬರೀ ಹೇಳ್ತಾ ಕಣ್ಣಲ್ಲಿ ಬೇರೆಯವ್ರನ್ನ ನೋಡ್ತಾ ಮಾಡೋದಿಲ್ಲ, ಧ್ಯಾನ ಪ್ರಕರಣ ಸಂಧಿಯಲ್ಲಿ ಬಂದು ಮನಸ್ಸಲ್ಲಿ ಅದು ಮನಸ್ಸಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಅದು ಹೇಳ್ತಾರೆ. ಮನಸ್ಸಲ್ಲಿ ಹೇಗೆ ಚಿಂತನೆ ಮಾಡಬೇಕು ಎಂಬುದು ನೆಕ್ಸ್ಟ್ ಪದ್ಯದಲ್ಲಿ ಅಸ್ವತಂತ್ರ ಜೀವ ಅದು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಈ ಪದ್ಯದಲ್ಲಿ ಹೀಗೆ ನೀವು ಮಾಡೋದು ಈ ನಮಸ್ಕಾರದನ್ನು ಇಷ್ಟೆಲ್ಲ ನಮ್ಗೆ ಮಾಡಕ್ಕೇನೆ ಆಗೋಲ್ಲ ಅಂದ್ರೆ ಅದಕ್ಕೇನೋ ಒಂದು ಹೇಳ್ತಾರೆ. ಅದಕ್ಕೇನ್ ಹೇಳ್ತಾರೆ ಅಂದ್ರೆ ಟು ಸ್ಟಾರ್ಟ್ ವಿತ್ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಒಂದು ನಮಸ್ಕಾರ ಹಾಕೋ ನಮ್ಮ ಜೊತೆ ಒಂದು ಪ್ರದರ್ಶನ. ಶಾಖ್ಯನಾಪಿ, ಶಾಖ್ಯನಾಪಿ ಅಂದ್ರೆ ಶಾಖ್ಯ ಅಂತ, ಶಾಖ್ಯ ಅಂದ್ರೆ ತಟಸ್ಥನ, ಶಾಖ್ಯ ಅಂದ್ರೆ ಬೇರೆ ಅರ್ಥ ಇಲ್ಲಿ ಕೊಡೋದಿಲ್ಲ. ಶಾಖ್ಯ ಎಂಬುದಕ್ಕೆ ದ್ವೇಷ, ಮನಸ್ಸಲ್ಲಿ ಇರುವಂತಹ ದ್ವೇಷ ಅಂತ ಒಂದು ಅರ್ಥ. ಆ ಅರ್ಥ ಇಲ್ಲಿ ಆಚಾರ್ಯ ಹೇಳ್ತಾ ಇಲ್ಲ. ಶಾಖ್ಯ ಅಂದ್ರೆ ಅಷ್ಟು ಇವಾಗ ನಂಬಿಕೆ ಬಂದಿಲ್ಲ, ಮೇ ಬಿ ಏನೋ ಆಚಾರ್ಯ ಹೇಳ್ತಾರ, ಎಕ್ಸಾಜರೇಟ್ ಮಾಡ್ತಾರೆ, ನಮ್ಗೆ ಏನೋ ಮಾಡಿಸ್ಬೇಕು ಅಂತ ಮಾಡ್ತಾರೆ. ಆ ಆಚಾರ್ಯರು ವೇದವ್ಯಾಸರ ಮಾತಲ್ಲಿ ಇದು ಏನೋ ಸ್ತುತಿಪರ ಹೀಗೆಲ್ಲ. ಸ್ತುತಿಪರ ಆಚಾರ್ಯರು ಒಂದು ಗ್ರಂಥದಲ್ಲಿ ಕೊಡೋದಿಲ್ಲ, ಆಚಾರ್ಯ ಮಾಡಿದ ಗ್ರಂಥದಲ್ಲಿ ಸ್ತುತಿಪರ ಕೊಡಲ್ಲ. ಸೊ ಅದು ನಮ್ಗೆ ಬರ್ಬೋದು, ಮೇ ಬಿ ಸ್ತುತಿ ಮಾಡಕ್ಕೆ ಈ ತರ ನೀವು ಮಾಡಿ ನಾರಾಯಣ ನಮಸ್ಕಾರ ಮಾಡಿ ಎಂಬುದಕ್ಕೆ ಇಷ್ಟೆಲ್ಲ ಹೇಳ್ತಾರೆ ನಾಟ್ ರಿಯಲಿ ಅಂತ ನಮ್ಗೆ ಒಂದು ಸಂದೇಹ ಬಂದ್ರೆ ಸಂದೇಹ ಇರ್ತದೆ. ಬಟ್ ಏನೋ ಪಾಪ ಹೇಳಿದ್ದಾರೆ ಹೇಳ್ತಾರೆ, ಸರಿ ಒಂದು ನಮಸ್ಕಾರ ಹಾಕೋಣ ಅಂದ್ರೆ ಯು ಆರ್ ಕೈಂಡ್ ಆಫ್ ಇಂಡಿಫರೆಂಟ್ ದಟ್ ಫಲ, ಬಟ್ ಸ್ಟಿಲ್ ಯು ಡೂ ಇಟ್. ಆಗಾಗಲೂ ಹೇಳ್ತಾರೆ ಫಸ್ಟ್ ಹಾಗೆ ಮಾಡ್ತಾ ಇದ್ರೆ ಹಾಗೆ ಒಂದು ನಂಬಿಕೆ, ಅಷ್ಟು ನಂಬಿಕೆ ಅಂದ್ರೆ ದೇವರಲ್ಲಿ ನಂಬಿಕೆ ಇದೆ, ಈ ಫಲ ಎಲ್ಲ ಹೇಳ್ತಾರಲ್ಲ ಇದರಲ್ಲಿ ಅಷ್ಟು ನಂಬಿಕೆ ಇಲ್ಲ, ಏನೋ ಮಾಡು ಅಂತ ಹೇಳ್ತಾರಂತೆ. ದಟ್ ಈಸ್ ಅದಕ್ಕೆ ಮಧ್ಯಸ್ಥತ್ವ ಅಂತ ಹಾಕಿದ್ದಾರೆ ಶಾಕ್ಯನ್. ಸೊ ಹಾಗೆ ನಮಸ್ಕಾರ ಮಾಡ್ತಾ ಇದ್ರೆ ಆ ನಮಸ್ಕಾರ ಮಾಡೋವಾಗ ಬಿಕಾಸ್ ಆಫ್ ದಟ್ ಒಂದು ಅಲ್ಪ ಅದಕ್ಕೆ ಏನಾಗುತ್ತೆ ಭಕ್ತ್ಯ ಅಭಕ್ತ್ಯ ಅಂತಾನೆ ಹೇಳ್ತಾರೆ. ಅಭಕ್ತ್ಯ ಅಂದ್ರೆ ಅಭಕ್ತಿಯಿಂದ ಮಾಡೋದ ಇಲ್ಲ, ಅಭಕ್ತ್ಯ ಅಂದ್ರೆ ಅಲ್ಪ ಭಕ್ತಿ ಅಂತ, ಅಷ್ಟು ಇಷ್ಟು ಇರಬೇಕು ಅಷ್ಟು ಭಕ್ತಿ ಇಲ್ಲ, ಏನೋ ಒಂದು ಅಲ್ಪ ಅದು ನಮ್ಮಂತವ್ರು ಮಾಡೋದು. ಅಲ್ಪ ಭಕ್ತಿಯಿಂದ ಮಾಡ್ತಾ 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 ಇದ್ದರೆ ಆವಾಗ ಏನಾಗತ್ತೆ ಅಂದ್ರೆ ಆ ಪಾಪಗಳು ಹೋಗಿ ಸರಿಯಾದ ನಮಸ್ಕಾರ ಮಾಡ್ಲಿಕ್ಕೆ ಆಗತ್ತೆ. ಅಭಿ ಅದ ಅಂತ ಮೇಲೆ ಸರಿಯಾದ ನಮಸ್ಕಾರ ಮಾಡ್ತಾ ಇರುವಾಗ ಯಾರನ್ನ ಮಾಡ್ತಾರಂದ್ರೆ ಶಾರಂಗಪಾಣ್ಯ. ಸೊ ನಾರಾಯಣ ಅಂತಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ರಾಮ ಶಾರಂಗಪಾಣಿಯನ್ನ ಆ ಬಿಲ್ಲು ಬಾಣವನ್ನು ಇಟ್ಟುಕೊಂಡಿರುವಂತ ನಾರಾಯಣ ರೂಪ ರಾಮ ರೂಪವನ್ನು, ಸೊ ನಾರಾಯಣ ಆಗ್ಲಿ ರಾಮರೂಪ ಅವನನ್ನ ಮಾಡಿದ ಶತ ಜನ್ಮಾರ್ಜಿತಂ ಪಾಪಂ ನಶ್ಯತ್ಯೇವ ನ ಸಂಶಯ. ಇದು ಹೇಳ್ತಾರೆ ವೇದವ್ಯಾಸ, ನ ಸಂಶಯ ಇದರಲ್ಲಿ ಇದೇ ಇಲ್ಲ. ನೂರು ಜನ್ಮ ಒಂದು ದಿವಸ ಒಂದು ಹೊತ್ತು ಇದ್ರೇನೆ ಯು ಕ್ಯಾನ್ ಮೇಕ್ ಪಾಪ, ಮಿನಿಮಮ್ ಪಾಪ ಎಸ್ ಹತ್ತು ಜನ್ಮ ಅಂತ ಬರುತ್ತೆ. ಸೊ ಇದು ಒಂದು ನಮಸ್ಕಾರ ಹಾಕುವ ಮೂಲಕವಾಗ ಶತ ಜನ್ಮ ನೂರು ಜನ್ಮದಲ್ಲಿ ಎಷ್ಟು ಪಾಪ ಆಗಿದೆಯೋ ಅಷ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಇದು ನ ಸಂಶಯ ಅಂತ ಇದು ಆಚಾರ್ಯ ವೇದವ್ಯಾಸರ ಮಾತನ್ನ ಆಚಾರ್ಯರು ಶ್ಲೋಕ ನಂಬರ್ 96 ಅಲ್ಲಿ ಕೊಟ್ಟಿದ್ದಾರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ. ಸೊ ಹೀಗೆ ಈ ನಮಸ್ಕಾರದ ಫಲವನ್ನ ಇದು ಕೈ ಮುಗಿದು ಅಂತ ಹೇಳ್ತಾರೆ. ಹೀಗೆ ಮಾಡೋವಾಗ ಏನೇನು ಇಟ್ಕೋಬೇಕು ಅಂತ ಇಲ್ಲಿ ಜಾಣದಿಂದ ಬಂದಿದೆ. ಇಲ್ಲಿ ಆಚಾರ್ಯ ಹೇಳಿದ್ದಕ್ಕೆ ವ್ಯಾಸರು ನಮ್ಗೆ ಎಲ್ಲಿ ಕೊಟ್ಟಿದ್ದಾರೆ ಸರಿ ಅಂದ್ರೆ ಎಲ್ಲರೂ ಇಷ್ಟ ನಮಸ್ಕಾರ ಮಾಡ್ತಾರೆ ಎಲ್ಲ ಬಂದ್ಬಿಡತ್ತ ಅಂದ್ರೆ ಹಾಗಲ್ಲ, ನೀವು ಮನಸ್ಸಲ್ಲಿ ಒಂದು ಧ್ಯಾನ ಹಾಕಿ ಇದು ಬಂದು ಇದಾಗತ್ತ ಶತಜನ್ಮ ಹೋಗತ್ತಂದ್ರೆ ಸರಿಯಾಗಿ ಮಾಡ್ತಾ ಮಾಡ್ತಾ ದಟ್ಸ್ ದ ಫಲ ಹೇಳಿದ್ದಾರೆ. ಆರಂಭ ಸ್ಟೇಜಲ್ಲಿ ನಮ್ಗೆ ಅಷ್ಟು ಹೋಗಲ್ಲ, ಬಿಕಾಸ್ ನಮ್ಗೆ ನಾಲೆಡ್ಜೇ ಇಲ್ಲ, ಮನಸ್ಸಲ್ಲಿ ಧ್ಯಾನವೂ ಇಲ್ಲ, ಆವಾಗ ಆಗೋದಿಲ್ಲ. ಅದು ಮೆಲ್ಲ ಮೆಲ್ಲ ಬಂದಾಗ ಡೆಫಿನೆಟ್ಲಿ ಇಟ್ ಹ್ಯಾಪನ್ಸ್, ನ ಸಂಶಯ. ಸೊ ಪೂಜಿಸುತ್ತ ಕೈ ಮುಗಿದು ಹೇಗೆ ಮಾಡ್ಬೇಕು ಅಂದ್ರೆ ಕೈ ಮುಗಿಯೋದು ನೋಡ್ರೆ ಆಯ್ತು. ನಾವು ನಾಲ್ಕರಲ್ಲೊಂದು ಪುರುಷಾರ್ಥವನ್ನು ಬೇಡದ್ರೆ, ನಾಲ್ಕರ ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ನಾಲ್ಕು ಪುರುಷನಿಗೆ ಬೇಕಾದ ಪುರುಷ ಮನುಷ್ಯ ಬಯಸುವಂತದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಬಯಸುವಂತದ್ದು ಇದು ನಾಲ್ಕು. ಇದನ್ನು ಮೋಕ್ಷ ಬೇಕೇ ಬೇಕು. ಮೋಕ್ಷ ಅದು ಜೀವದ ಇಚ್ಛೆ, ಅದು ಜೀವದ ಇಚ್ಛೆ. ಸೊ ಅದು ಜೀವದ ಇಚ್ಛೆ ಯಾರ್ದು ಇದೆ, ಯು ಕ್ಯಾನಾಟ್ ಇವನ್ ಕಿಲ್ ದಟ್. ಜೀವದ ಇಚ್ಛೆ ಮೋಕ್ಷ, ಮೋಕ್ಷ ಅಂದ್ರೆ ಸುಖವಾಗಿ ಇರಬೇಕು, ಈ ದುಃಖ ಬೇಡ ಅಂಬೋದು ಜೀವದ ಇಚ್ಛೆ. ಸೊ ಅದನ್ನ ಅದು ಒಂದು ಕೇಳೋದು ಅಂಬೋದಲ್ಲಿ ಬರೋದೇ ಇಲ್ಲ. ಸೊ ನಾಲ್ಕರಲ್ಲೊಂದು, ನಾಲ್ಕಲ್ಲಿ ಒಂದು ಪುರುಷ, ಮೋಕ್ಷವನ್ನು ಬಿಟ್ಟು ಉಳಿದ ಮೂರು ಪುರುಷಾರ್ಥವನ್ನು ಬೇಡದೆ ಕೇಳಬಾರ್ದು ಅಂತ ಹೇಳ್ತಾರಲ್ಲ, ಸಾಧ್ಯ ಹೇಗಾಗತ್ತೆ ಅಂದ್ರೆ ದಿಸ್ ಇಸ್ ಅವರ್ ಗೋಲ್. ಯಾಕೆ ನಾವು ಕೇಳ್ತೀವಿ, ನಮ್ ಕೇಳೋವಾಗ ಏನಾಗತ್ತೆ ನಮ್ಮ ಮನಸ್ಸಿನಿಂದ್ರೆ ನಾನು ಕೇಳಿದ್ರೆ ದೇವರು ಕೊಟ್ಟು ಬಿಡ್ತಾನೆ, ದೇವರಿಗೆ ಇಷ್ಟು ನಮಸ್ಕಾರ ಹಾಕಿದ್ರೆ ಇದು ಕೊಡ್ತಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇಟ್ಸ್ ನಾಟ್ ಎವ್ರಿಥಿಂಗ್ ಇಸ್ ಪ್ರೀ ಡಿಸೈಡೆಡ್. ದೇವರು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಎಲ್ಲವೂ ಮಾಡಿ ಇಟ್ಟಿದ್ದಾನೆ. ಅವನು ಇನ್ನೂ ಎಷ್ಟೋ ನಮ್ಗೆ ಒಂದು ಇನ್ನೂ ಒಳ್ಳೇದು ಕೊಡ್ಲಕ್ಕೆ ಸಿದ್ಧವಾಗಿರೋವಾಗ ನಮ್ಗೆ ಏನು ಕೇಳೋದು ಅಂತ ಗೊತ್ತಿಲ್ಲ. ಒಂದಕ್ಕೊಂದು ಕೇಳ್ತೀವಿ ನಾವು, ಕೇಳಕ್ಕಿನ್ನೂ ನಮ್ಗೆ ಗೊತ್ತಿಲ್ಲ, ಬಿಕಾಸ್ ಶಾರ್ಟ್ ಸೈಟೆಡ್ ನಾವು. ಇದು ಶಾಸ್ತ್ರದಿಂದ ಮೆಲ್ಲ 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 ಅರ್ಥ ಆದಾಗ ಕೇಳೋದನ್ನ ಬಿಟ್ಟು ಬಿಡ್ತೀವಿ. ಅಷ್ಟ ಅದಕ್ಕೆ ಮುಂಚೆ ನೀನು ಏನು ಕೇಳಬಾರ್ದು, ದೇವ್ರಿಗೆ ಏನು ಕೇಳಬಾರ್ದು, ಏನು ಕೇಳ ಭಕ್ತಿ ಕೂಡ ಏನು ಕೇಳಬಾರ್ದು, ಏನು ಕೇಳಬಾರ್ದು, ಏನ್ ಮಾಡೋದು, ಯಾಕೆ ಬೇಡಿದರೆ ನನ್ನೊಡೆ ಏನ ಬೇಡವೆ ಅಂತ ಬಂದಿದ್ದೆ. ಸೊ ದೇವ್ರನ್ನೇ ಬೇಡ ಅಂತ ಹೇಳ್ತಾರೆ, ನಮ್ಗೆ ಬೇಕಾದ್ದು ಕಾಲು ಸುಳಿ ತಲೆ ಸುಳಿ ಇದೆಲ್ಲ ದೇವ್ರನ್ನೇ ಬೇಡ. ದಟ್ ಈಸ್ ಇವಾಗ ನಾವು ಮಾಡೇ ಮಾಡ್ತೀವಿ, ಬಿಕಾಸ್ ಇನ್ನು ಜ್ಞಾನ ಇನ್ನು ಪೂರ್ತಿ ಆಗಿಲ್ಲ. ನಾವೇನೋ ತಲೆ ಸುಳಿ ಹೋಗಲಿಪ್ಪ ಅಂತ ದೇವ್ರಿಗೆ ನಮಸ್ಕಾರ ಹಾಕಿದ್ರೆ ತಲೆ ಸುಳಿ ಹೋಗುತ್ತೆ ಅಂಬೋದು ನಮ್ಗೆ. ಆ ಒಂದು ದೇವ್ರನ್ನ ಬೇಡಿದ್ರೆ ನಮ್ಗೆ ತಲೆ ಸುಳಿ ಹೋಗತ್ತೆ ಅಂಬೋದು ಒಂದು ಇದರತ್ತೆ. ಸೊ ಇನ್ಸ್ಟ್ರಕ್ಟ್ ಫಸ್ಟ್ ಏನ್ ಹೇಳ್ತಾರ ಅದು ರೋಚನಾರ್ಥಂ ಫಲಂ ಅಂತ ಹೇಳೋವಾಗ ಸರಿ ಆಗಲಿ ಇನ್ಸ್ಟ್ ಆಫ್ ಗೋಯಿಂಗ್ ಟು ಸಮ್ಮನ್ ಎಲ್ಸ್ ಫಾರ್ ನಿಮ್ಮ ಮನಸ್ಸಲ್ಲಿ ಇದು ಗಾಢವಾಗಿ ದೇವರನ್ನೇ ಕೇಳಬೇಕು ಅಂತಿದ್ರೆ ಸರಿ ಕೇಳು, ಟು ಸ್ಟಾರ್ಟ್ ವಿತ್ ಯು ಆಸ್ಕ್ ಪರವಾಗಿಲ್ಲ, ಬಟ್ ಯುವರ್ ಗೋಲ್ ಶುಡ್ ಬಿ ಆ ಪುರುಷ, ನಾಲ್ಕರೊಳೊಂದು ಪುರುಷ, ಬಿಕಾಸ್ ಬೇಡಬೇಕಾದ ಅವಶ್ಯ ಇಲ್ಲ. ಹಿ ಹ್ಯಾಸ್ ಬ್ರಾಟ್ ಅಸ್, ಅದಕ್ಕೆ ಏನು ಎಕ್ಸ್ಪ್ಲೈನ್ ಹೇಳ್ತಾರೆ ಬೇಡದಲ್ಲಿ. ಯಾಕೆ ಬೇಡದಲ್ಲಿ ಅಂದ್ರೆ ಜಗದುದರ ಕೊಟ್ಟುದನ್ನು ಬುಂಜಿಸುತ್ತ, ಜಗದುದರ ಜಗದುದರ ಕೊಟ್ಟುದನ್ನು ಯಾಕೆ ಅಂದ್ರೆ ಇಲ್ಲಿ ಹೇಳ್ತಾರೆ, ಜಸ್ಟ್ ಥಿಂಕ್ ಅಬೌಟ್ ಇಟ್. ಒಂದು ತಾಯಿ ಇದ್ದಾಳೆ, ಒಂದು ತಾಯಿ ಹೊಟ್ಟೆಯಲ್ಲಿ ಮಗು ಇರುತ್ತೆ, ಮಗು ಏನಾದ್ರು ಕೇಳತ್ತಾ, ಹಸಿವೆ ಆಗತ್ತೆ ಅಂತ ಕೇಳತ್ತಾ, ಇನ್ನೊಂದು ಏನಾದ್ರು ಕೇಳತ್ತಾ, ಏನಾದ್ರು ಕೇಳತ್ತಾ, ಅದು ಕೇಳಬೇಕು ಅಂತ ಅದಕ್ಕೆ ಫಾರ್ಚುನೇಟ್ಲಿ ಗೊತ್ತಿಲ್ಲ. ಸೊ ಅದು ಏನು, ಬಟ್ ತಾಯಿ ಆಗತ್ತೆ, ಎಲ್ಲ ನೋಡ್ಕೊಳ್ತಾಳ. ಸೊ ಹಾಗೇನೆ ಜಗತ್ತು, ಜಗತ್ತಲ್ಲಿ ಇರುವಂತ ಜನ, ಇಡೀ ಜೀವ ಜಾತ ಎಲ್ಲವನ್ನು ಉದರದಲ್ಲಿ ಇಟ್ಟಿದ್ದಾನೆ ಜಗದುದರ. ಕೊಟ್ಟುದನ್ನ ಭುಂಜಿಸುತ್ತ, ಅವನು ಏನು ಕೊಟ್ಟಿದ್ದಾನೋ ಅವನು ನೋಡ್ಕೊ, ಅವನು ಹೀ ಇಸ್ ಲೈಕ್ ಎ ಮದರ್, ಜಗತ್ತಿನ ತಾಯಿ ಅವನು. ಸೊ ಅವನಿಗೆ ಏನು ಕೊಡಬೇಕು, ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು ಎಲ್ಲವೂ ಗೊತ್ತಿದೆ. ಆದ ಕಾರಣದಿಂದ ದೇರ್ ಇಸ್ ನೋ ನೀಡ್ ಫಾರ್ ಯು ಈವನ್ ಟು ಆಸ್ಕ್. ಆಸ್ಕ್ ಮಾಡೋಕೇನು ಗೊತ್ತಿಲ್ಲ, ಇನ್ನು ಜಾಸ್ತಿ ಕೊಡ್ಲಕ್ಕೆ ಸಿದ್ಧವಾಗಿರುವಾಗ ಅದಕ್ಕೆ ಮಾಣಿಕ್ಯವನ್ನ ಕೊಟ್ಟು ಅಜ್ವಾನವನ್ನ ತಗೊಂಡಂತೆ ಅಂತ ಬರುತ್ತಲ್ಲ. ಸೊ ಹಾಗೆ ಆಗ್ಬಿಡತ್ತೆ. ಸೊ ದಟ್ ಈಸ್ ಅವರ್ ಗೋಲ್ ರೈಟ್ ನೋ. ನಮ್ಗೆ ಮೋಸ್ಟ್ ಆಫ್ ಅಸ್, ಮೋಸ್ಟ್ ಆಫ್ ಮೆಜಾರಿಟಿ ಆಫ್ ಅಸ್ ಅದು ಬರೋದೇ ಇಲ್ಲ. ಕಷ್ಟ ಬಂದಾಗ ಇಮಿಡಿಯೇಟ್ಲಿ ವಿ ನೀಡ್ ಶೆಲ್ಟರ್ ಕೇಳ್ತೀವಿ, ಅದು ತಪ್ಪು ಒಂದೇ ಇಲ್ಲ. ಅದು ನಮ್ಮ ಜ್ಞಾನ ಇನ್ನು ಇಟ್ ಈಸ್ ಸ್ಲೋಲಿ ಗ್ರೋಯಿಂಗ್, ಬಟ್ ಇವೆಂಚುಲಿ ದಿಸ್ ಶುಡ್ ಬಿ ದ ಗೋಲ್. ಅದಕ್ಕೆ ರೀಸನಿಂಗ್ ಕೊಡ್ತಾ, ಜಗದುದರ ನಮ್ಮ ಹೊಟ್ಟೆಯಲ್ಲಿ ಎಲ್ಲ ಜಗತ್ತನ್ನು ವಾಯುದೇವರು ಚರಾಚರ ಎಲ್ಲವನ್ನು ತನ್ನ ಉದರದಲ್ಲಿ ಧರಿಸಿದ ಜಗದುದರ ಅವನು ಏನು ಕೊಟ್ಟದ, ಅವನು ಏನು ಕೊಡ್ತಾನ. ಯಾಕೆಂದ್ರೆ ದೇವರು ಒಳ್ಳೇದೇನಾರು ಮಾಡೋವಾಗ ನಾವು ದೇವರನ್ನ ಚಿಂತನೆ ಮಾಡೋದ, ಕೆಟ್ಟದನ್ನು ಹಾಗೆ ಒಳ್ಳೇದನ್ನ ಕೊಡ್ತಾನೋ ಹಾಗೇನೆ ಕೆಟ್ಟದನ್ನು ಕೊಡ್ತಾನ. ಬಯಸ್ತೀವ ಕೆಟ್ಟದ್ದು ಬೇಕು ಅಂತ ಬಯಸ್ತೀವ, ನಮ್ಗೆ ಏನಾರು ಕೆಟ್ಟದ ಆಗ್ಬೇಕು ಅಂತ ಬಯಸ್ತೀವಿ, ಇದೆಲ್ಲ ನಮ್ಗೆ ಬಂದೇ ಬರುತ್ತೆ, ನಮ್ ಕರ್ಮಕ್ಕನುಗುಣವಾಗ ಅದು ಬಂದೇ ಬರುತ್ತೆ. ಹಾಗೇನೆ ಇದನ್ನು ನೀವು ಕೇಳ್ಬೇಕಾದ ಅವಶ್ಯಕತೆ ಇಲ್ಲ, ನಾವು ರೋಗ ರುಜಿನ ಕೇಳಿದ್ದೀವ ಬಂದೇ ಬರುತ್ತೆ. ಸೊ ಯಾವಾಗ ಏನು ಬರಬೇಕು ಅದು ಬರ್ದೇ ಬರ್ತದೆ. ಕೊಟ್ಟುದನ್ನು ಬುಂಜಿಸ ಅವನು ತೇನ, ಇದು ಈಶಾವಾಸ್ಯದಿಂದ ಬಂದದ್ದು, ತೇನ ಕೆತ್ತೇನ ಬುಂಜೀತ, ಅವನು ಏನು ಕೊಟ್ಟಿದ್ದಾನೋ ಅದನ್ನ ಬುಂಜಿಸುತ್ತ, ಅದನ್ನ ನಾವು ಸ್ವೀಕಾರ ಮಾಡಬೇಕು. ಕೊಟ್ಟುದನ್ನು ಬುಂಜಿಸುತ್ತ ಮಗ ಮಡದಿ ಪ್ರಾಣೇಂದ್ರಿ ಆತ್ಮ, ಅದು ಹಿಂದಿನ ಪದ್ಯಗಳಲ್ಲಿ ನಮ್ಗೆ ಬಂದಿದೆ. ಅದನ್ನೇ ಇಲ್ಲಿ ತಿರ್ಗಾ ಯಾಕೆ ಹೇಳ್ತಾರೆ, ಅಲ್ಲಿ ಹೇಳಿದ್ದು ಬೇರೆ, ಇಲ್ಲಿ ಹೇಳೋದು ಧ್ಯಾನದಲ್ಲಿ. ಈ ಧ್ಯಾನ ನೆಕ್ಸ್ಟ್ ವರ್ಸ್ ಓದಿದಾಗ ಇನ್ನೂ ಸ್ಪಷ್ಟವಾಗುತ್ತೆ. ಇಲ್ಲಿ ಬೇಸಿಕಲಿ ಜಗದುದರ ಅಂದ್ರೆ ಹೃದಯದಲ್ಲಿ ಆ ಬಿಂಬರೂಪ ಭಗವಂತನನ್ನ ಆ ಚಿಂತನೆ ಮಾಡಿದಾಗ, ಬಿಂಬನನ್ನ ಆ ನೈಜ ಸಂಧಿಯಲ್ಲಿ ನೋಡಿದ್ದೀವಿ, ಅವನ ಮೇಲೆ ಆ ಪಿಕ್ಚರು ನಮ್ಮ ಒಂದ್ಸತಿ ಅವರು ವಿಹ ಅದು ಸುಂದರ ಅವರು ಕಳಿಸಿದ್ದ ಹಾಕಿದ್ದೀವಿ ನಾವು. ಸೊ ಅಲ್ಲಿ ದೇವರಲ್ಲಿ ಇದ್ರೆ ಅಲ್ಲಿ ಜೀವ ಎಲ್ಲಿದ್ದಾನೆ ಅಂತ ನೋಡಿ. ದ ಜೀವ ಅಟ್ ಜಸ್ಟ್ ನಾಟ್ ಅಸ್, ನಾವು ಒಬ್ಬರೇ ಇಲ್ಲ, ಇಟ್ ಇಸ್ ದ ಸಮಗ್ರ ಜೀವವು ಅಲ್ಲೇ ಇದೆ. ಅಂದ್ರೆ ಆ ವಾಯುದೇವರ ಕಾಲಡಿಯಲ್ಲಿ ರುದ್ರಾದಿ ಎಲ್ಲ ದೇವತೆಗಳು ಪ್ಲಸ್ ಈ ಸಮಸ್ತ ಚರಾಚರ ಎಲ್ಲ ಜೀವ ಜಾತು ಇದ್ದಾರೆ. ಅಂದ್ರೆ ಅಲ್ಲಿ ಯಾರಿದ್ದಾರೆ, ನಾನಿದ್ದೀನಿ, ಮತ್ತು ಮಗ ಮಡದಿ, ಈ ಜನ್ಮದಲ್ಲಿ ಬಂದ ಮಕ್ಕಳು, ಈ ಜನ್ಮದಲ್ಲಿ ಬಂದ ಗಂಡ ಹೆಂಡತಿ, ಆಮೇಲೆ ನಾನು ಅಂದ್ರೆ ಏನು, ನನ್ನ ಜೊತೆಯಲ್ಲಿ ಈ ಪ್ರಾಣೇಂದ್ರಿಯನ್ನು ಪ್ರಾಣ ಅಂದ್ರೆ ಇಂದ್ರಿಯಗಳು ಅಂತ ಒಂದು ಅರ್ಥ, ಎಲ್ಲ ಇಂದ್ರಿಯಗಳು ಆ ಪ್ರಾಣ ಅಂದ್ರೆ ಆ ಮುಖ್ಯ ಆ ಶ್ವಾಸ ಶ್ವಾಸ ಈ ಶ್ವಾಸೋಚ್ಛ್ವಾಸ ಇರುವಂತ ಆ ಲೈಫ್, ಅದಕ್ಕೆ ಸಂಬಂಧವಾಗಿ ಎಲ್ಲ ಇಂದ್ರಿಯಗಳು ಕೆಲಸ, ಇಂದ್ರಿಯ ಆತ್ಮ ಆ ಮನಸ್ಸು ಎಲ್ಲವೂ ಈ ದೇವದಲ್ಲಿ ದೇವರು ಕೊಟ್ಟಿದೆ ಎಲ್ಲವೂ. ಅಲ್ಲಿ ಏನ್ ನೋಡ್ತಾ ಇದ್ದೀರಾ ಧ್ಯಾನದಲ್ಲಿ, ನೀವು ಹೇಗೆ ನೋಡ್ತಾ ಇದ್ದೀರಿ, ಎಲ್ಲವೂ ಇವುಗಳು ಭಗವಂತನಿಗೆ ಅಧೀನ, ಅವನ ಅಧೀನವಾಗಿ ಎಲ್ಲ ಕಾಲಡಿಯಲ್ಲಿ, ವಾಯುದೇವರ ಕಾಲಡಿಯಲ್ಲಿ ಇದೆ ಅಂದ್ರೆ ಭಗವಂತನೆಲ್ಲ ಕಾಲಡಿಯಲ್ಲಿ ಇದ್ದೇ ಇದೆ, ಭಗವಂತ ಅಧೀನವೆಂದು ಅಡಿಗಡಿಗೆ ನೆನವುತ್ತರು. ಸೊ ಕಣ್ಣು ಮುಚ್ಚಿದಾಗ ಆ ಪಿಕ್ಚರ್ ನಮ್ಗೆ ನೈಂತ್ ಸಂಧಿಯಲ್ಲಿ ಇರುವಂತ ಆ ಪಿಕ್ಚರ್ ಬರಬೇಕು. ಆ ಪಿಕ್ಚರ್ ಬಂದಾಗ ನಾವು ಎಲ್ಲಿ ಇದ್ದೀವಿ, ನಮ್ ಜೊತೆಲಿ ಇರುವಂತ ಮಗ ಮಡದಿ ಅದು ಇದು ಎಲ್ಲವೂ ಎಲ್ಲಿದೆ, ವಿಷಯಗಳು ಮನೆ ಮಾರು ಏನೂ ಅಲ್ಲಿ ಇಲ್ಲ, ಅದು ಬರ್ತಾ ಹೋಗತ್ತೆ. ಸೊ ಎಲ್ಲವೂ ಅಧೀನ ಅಂತ ಆ ಚಿಂತನೆ ಈ ಪ್ರಾಕ್ಟೀಸಿಂಗ್ ಅಂತ ಹೇಳಿ ಧ್ಯಾನ ಹೇಗೆ ಮಾಡಬೇಕು ಎಂಬುದು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಕೃಷ್ಣಾರ್ಪಣಮಸ್ತು, ಮತ್ತು ನಾವು ಬುಧವಾರ ನೋಡೋಣ. ಕ್ವಶನ್ಸ್ ಇದ್ರೆ ನಾನು